ಶ್ರೀಗುರುಭ್ಯೋ ನಮಃ. ಹರಿ ಓಂ. ಹಯಗ್ರೀವಂ ಚಿದಾನಂದ ವಿಗ್ರಹಂ ಸದನುಗ್ರಹಂ ದಶಗ್ರೀವಚ್ಛಿದಂ ಶಾಪಾನ್ ಮಣಿಗ್ರೀವ ವಿಮೋಚನಂ ಸ್ವನಾಮ ಗ್ರಹಣಾದೇವ ನಿಧಸ್ತಗ್ರಹ ವಿಗ್ರಹಂ ವೃಂದಾವನ ಗತಂ ವಂದೇ ಬ್ರಹ್ಮರುದ್ರಯಂದ್ರ ವಂದಿತಂ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸಾನ್ನಸೇ ಉತ್ತುಂಗವಾಕ್ತರಂಗಾಯ ಮಧ್ವದುಗ್ಧಾಭಯೇ ನಮಃ. ಗುರುಮಖಿಲ ಗುಣಜ್ಞಂ ಸದ್ಗುಣ ಏಕಾಧಿವಾಸಂ ಶಮತಮ ಪರಿನಿಷ್ಠಂ ಸತ್ವನಿಷ್ಠಂ ವರಿಷ್ಠಂ ಸಕಲ ಸುಜನ ಶಿಷ್ಟಂ ನಿತ್ಯ ನಿರ್ಧೂತ ಕಷ್ಟಂ ಭಯ ಮುಖ ಪದ ನಿಷ್ಠಂ ಮಾಂ ಭಜಂತು ಪ್ರಪನ್ನಾಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚ ಹೃತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಲೀಲಾಕರಾಕ್ಷಿತಾನಂತ ಲೀಲಾ ಗೋಪಾಲ ಪಾಲಿತಾನ್ ವಿದ್ಯಾಪಯೋನಿಧೀನ್ ವಂದೇ ಬ್ರಹ್ಮ ವಿದ್ಯಾ ಗುರುನ್ ನಮಃ. ಬ್ರಹ್ಮಚರ್ಯ ಹರಿಪ್ರೀತಿ ಸುವಿದ್ಯಾ ವಾದಶಾಲಿನಃ ಇಷ್ಟದಾನ್ ಕಷ್ಟಹರ್ತೃನ್ನಃ ವಿದ್ಯಾಮಾನ್ಯಾನ್ ಮುನೀನ್ ನಮಃ. ವಾದಿರಾಜ ಪದದ್ವಂದ್ವ ವಾರಿಜಾಸಕ್ತ ಮಾನಸಾನ್ ವಿಶ್ವಪ್ರಿಯ ಗುರುನ್ ವಂದೇ ಮಂದೋಹಂ ಧೀಮ ಧೀಮ ಶುಷ್ಠಯೇ. ಸತ್ಯಂ ಸತ್ಯಂ ಪುನಃಸತ್ಯಂ ವಿಷ್ಣುತೀರ್ಥ ಪ್ರಸಾದತಃ ಸರ್ವೇ ಕಾಮಾಭವಂಚೇವ ಶಪಥೋ ಬಿಂಬಸನ್ನಿಧೌ ಚಿಂತಾಮಣಿಂ ಸಭಕ್ತಾನಾಂ ಕಲ್ಪವೃಕ್ಷಂ ಚ ಕಾಮದಂ ಸ್ವಾಮಿನಂ ತ್ವಾಂ ರಘುಪ್ರೇಮತೀರ್ಥಂ ವಂದೇಹ್ಯಭೀಷ್ಟದಂ ಅಜ್ಞಾನತಿಮಿರಚ್ಛೇದಂ ಬುದ್ಧಿಸಂಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂ ಭಜೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮಹಿಪತಿದಾಸರ ಸ್ಮರಣೆ ಮಾಡಿ ನೋಡಿದ್ದೀರಾ? ಅಖಂಡಕ್ಕೆ ಹೋಗಿದ್ದೀರಾ? ಯಾರು ಹೋಗಿಲ್ಲ? ಹೋಗೋಣ ಒಂದ್ಸಲ. ವೃಂದಾವನವೇ ಆ ವೃಂದಾವನ ತುಂಬಾ ಸಾಲಿಗ್ರಾಮ. ಆ ಪಾದುಕ, ದೊಡ್ಡ ಕಟ್ಟೆ, ಚೂರು ಕಳೆದೆ ಬಂದ್ರೆ ಇಷ್ಟೊತ್ತ ಬೃಹದಾಕಾರ ಲಿಂಗ. ಸನ್ನಿಧಾನ ವಿಶೇಷ. ಯೋಗ ಸಿದ್ಧರವರು ಮಹಾನುಭಾವರು, ಯಾಕೆ ಅವರು ಸ್ಮರಣೆ ಮಾಡಿದ ಬೆಳಿಗ್ಗೆ. ಇವರು ಅವರು ವಂಶಸ್ಥರಾದ್ರಿಂದ, ಮಹಿಪತಿದಾಸರ ವಂಶಸ್ಥರು, ಒಳ್ಳೆ ಕೃಷಿ ಮಾಡಿದ್ದಾರೆ. ಅವರ ಪೀಳಿಗೆಯಲ್ಲಿ ಬಂದವರು ಆ ಪದಗಳನ್ನೆಲ್ಲ ಚೆನ್ನಾಗಿ ಮುದ್ರಣ ತಂದಿದ್ದಾರೆ. ಸರಿ, ವಿಶೇಷವಾದ ಸಂದರ್ಭ, ವಂಶವೃದ್ಧಿ ಆಗಬೇಕು, ಎಲ್ಲರೂ ಚೆನ್ನಾಗಿರಬೇಕು. ಚೆನ್ನಾಗಿರುವುದು ಅಂದ್ರೆ ಏನು? ಚೆನ್ನಾಗಿ ಫೆಸಿಲಿಟಿಯಿಂದ ಕೂಡಿಕೊಂಡಿರುವುದು ಇಲ್ಲ, ಸ್ವಾಮಿಯ ಸ್ಮರಣೆ ಬರೋದು. ಭಗವಂತನ ನೆನಪಿನಿಂದ ಕೂಡಿಕೊಂಡ ಜೀವನವೇ ಚೆನ್ನಾಗಿರುವುದು. ದೇವರ ಸ್ಮರಣೆ ಇಲ್ಲ, ಎಲ್ಲ ಇದ್ರೂ ಚೆನ್ನಾಗಿಲ್ಲ ಅಂತ ಅರ್ಥ. ಆದ್ದರಿಂದ ಅಂತಹ ಭಗವಂತನ ನೆನಪು ಇಡೀ ವಂಶಕ್ಕೆ ಸದಾ ಬರಲಿ ಎಂಬ ಒಂದು ಒಳ್ಳೆ ಉದ್ದೇಶದಿಂದ ದಂಪತಿಗಳು ಶುರು ಮಾಡ್ತಾ ಇದ್ದಾರೆ. ಒಳ್ಳೆ ವಿಷಯ. ಸುಂದರಕಾಂಡ ಯಾರು ಹೆಚ್ಚಿಗೆ ತಗೊಳ್ಳಲ್ಲ, ರಾಮಾಯಣ ತಂಡೆಗೆ ಹೋಗಲ್ಲ. ಸಾಮಾನ್ಯ ಚೈತ್ರ ಮಾಸದಲ್ಲಿ ಬರತಕ್ಕಂತಹ ರಾಮಾಯಣ ಪ್ರವಚನ ಬಿಟ್ಟರೆ ಮತ್ತೆ ಯಾವಾಗಲೂ ಬೇಕಂತೆ ಕರೆಸೋದು ಯಾರು ಇಲ್ಲ. ಹಾಗೆ ಸುಂದರಕಾಂಡವೂ ಬಹಳ ಕಡಿಮೆ. ಭಗವಂತ ಅವರಿಗೆ ವಿಶೇಷವಾಗಿರತಕ್ಕಂಥ ಅನುಗ್ರಹ ಮಾಡಬೇಕು ಅಂತಿದ್ದಾನೆ. ಆರೋಗ್ಯಪ್ರದ ಭಗವಂತ. ಸುಂದರಕಾಂಡ ಯಾರು ಹೇಳುತ್ತಾರೆ, ಹೇಳಿಸ್ತಾರೆ, ಕೇಳುತ್ತಾರೆ, ಅವರಿಗೆಲ್ಲ ಕೂಡ ಒಳ್ಳೆ ಆರೋಗ್ಯ, ಒಳ್ಳೆ ಸಂಪತ್ತು, ಭಗವಂತನ ಭಕ್ತಿ, ಒಳ್ಳೆ ಸಾಧನೆ, ಏನು ಬೇಕು ಎಲ್ಲ ಬರುತ್ತೆ. ಅಂಥ ಸುಂದರಕಾಂಡವನ್ನ ಮೂರು ದಿವಸಗಳ ಕಾಲ ನೋಡೋಣ. ಸಂದರ್ಭ ಹೀಗಿದೆ. ಇಡೀ ರಾಮಾಯಣ ನೋಡುತ್ತಾ ಬಂದರೆ ರಾಮ ಸೀತೆಯನ್ನ ಹುಡುಕಲಿಕ್ಕಾಗಿ ಎಲ್ಲಾ ಕಪಿಗಳನ್ನ ಕಳಿಸಿಕೊಟ್ಟ. ರಾಮನಿಗೆ ಮೊದಲೇ ಗೊತ್ತಿತ್ತು ಸೀತೆ ದಕ್ಷಿಣ ದಿಕ್ಕಿನಲ್ಲೇ ಇದ್ದಾಳೆ ಅಂತ. ಅದೇ ಗೊತ್ತು ಅಂದ್ರೆ ಸೀತೆಯನ್ನ ರಾವಣಾಸುರ ಕರ್ಕೊಂಡು ಹೋದ ಮೇಲೆ ರಾಮಚಂದ್ರ ಬರ್ತಾ ಇದ್ದ. ರಾಮ ಲಕ್ಷ್ಮಣ ಇಬ್ಬರು ಬರ್ತಾ ಇರುವ ಕಾಲಕ್ಕೆ ಜಟಾಯು ಬಿದ್ದಿದ್ದ. ಜಟಾಯುವಿನ ಕೇಳುತ್ತ ರಾಮಚಂದ್ರ, ಏ ಜಟಾಯು, ನೀ ನೋಡಿದ್ಯಾ ಸೀತೆಯನ್ನ? ಹೇಳುತ್ತಾನೆ ಜಟಾಯು, ನಾನು ಸೀತೆಯನ್ನ ನೋಡೋದಲ್ಲ, ರಾವಣಾಸುರ ಕರ್ಕೊಂಡು ಹೋಗ್ಲಿಕ್ಕೆ ಹೋದಾಗ ನಾನು ಅಡ್ಡಿ ಬಂದಿದ್ದೆ, ಅವನನ್ನ ಕತ್ತರಿಸಿ ಹಾಕಿದ್ದಾನೆ, ಈ ಸ್ಥಿತಿ ನನ್ನದು ಅಂತ ಹೇಳುತ್ತಾ ರಾವಣಾಸುರ ಇರುವುದು ದಕ್ಷಿಣ ದಿಕ್ಕಿನ ಲಂಕೆಯಲ್ಲಿ. ಲಂಕೆಯಲ್ಲಿತ್ತೋ ರಾಮಚಂದ್ರನ ಚೆನ್ನಾಗಿ ಗೊತ್ತ, ರಾಮನ ಗೊತ್ತಿಲ್ವಾ? ಹಾಗೆ ರಾವಣಾಸುರ ಕರ್ಕೊಂಡು ಹೋಗಿದ್ದಾನೆ ಅಂತ ಅಲ್ಲಿ ಹೇಳಿ ಒಂದು ಸುಂದರವಾದ ಮಾತನ್ನು ಹೇಳ್ತಾನೆ. ಅವ ಅದು ನಾವು ಸ್ವಲ್ಪ ಜ್ಯೋತಿಷ್ಯ ಅಂದ್ರೆ ದೂರ, ಜ್ಯೋತಿಷ್ಯ ಅಂದ್ರೆ ಏನೋ ಸುಮ್ಮನೆ ಹೇಳ್ತಾ ಇರ್ತಾರದು, ಆಗಲ್ಲ ಬಿಡಲ್ಲ ಸುಮ್ಮನೆ ಏನೋ ಅಲ್ಲಿ ಜ್ಯೋತಿಷ್ಯದ ಒಂದು ಪ್ರಭಾವ ಹೇಳುತ್ತಾರೆ. ಆ ರಾವಣಾಸುರ ಎಲ್ಲ ಗೊತ್ತಿದ್ದವ, ವೇದ ವೇದಾಂತಗಳು ತಿಳ್ಕೊಂಡಿದ್ದ. ಅಷ್ಟೇ ಅಲ್ಲ, ಚೆನ್ನಾಗಿ ಜ್ಯೋತಿಷ್ಯವು ವೇದದ ಅಂಗ ಜ್ಯೋತಿಷ್ಯ ಚೆನ್ನಾಗಿ ತಿಳ್ಕೊಂಡಿದ್ದ. ದಡ್ಡ ಓದಿದ್ರೂ ಕೂಡ ಅದನ್ನ ಗಮನಿಸಲಿಲ್ಲ. ಏನದು ಆ ಮುಹೂರ್ತ ಚೆನ್ನಾಗಿದ್ದಿಲ್ಲ, ನಿನ್ನ ಹೆಂಡತಿಯನ್ನ ಕರ್ಕೊಂಡು ಮುಹೂರ್ತ ಅವನ ಪಾಲಿಗೆ ಚೆನ್ನಾಗಿಲ್ಲ. ಏನದು ವಿಂದ ಅಂತ ಮುಹೂರ್ತದ ಹೆಸರು, ಅವೆಂದೂ ಕೇಳಿರಲ್ಲ. ವಿಂದ ಎಂಬ ಮುಹೂರ್ತ, ಆ ಮುಹೂರ್ತದ ಫಲ ಏನು ಅಂದ್ರೆ ಯಾವ ಕಳ್ಳ ಆದರೆ ಆ ಪದಾರ್ಥವನ್ನ ವ್ಯಕ್ತಿಯನ್ನ ಕರ್ಕೊಂಡು ಹೋಗಿರ್ತಾನೆ ಯಜಮಾನನಿಗೆ ಆ ಪದಾರ್ಥ ಸಿಗುತ್ತೆ. ಆ ಮುಹೂರ್ತದ ಪ್ರಭಾವ ಕಳ್ಳನಿಗೆ ಸಿಗಲ್ಲ, ಯಜಮಾನನಿಗೆ ಸಿಗುತ್ತೆ. ಅಷ್ಟೇ ಅಲ್ಲ, ಭದ್ರವಾಗಿ ಸಿಗುತ್ತೆ, ಅವನ ಕೈ ಹಾಕ್ಲಿಕ್ಕಾಗಲ್ಲ. ಇಂಥದ್ದ ಮುಹೂರ್ತದ ಫಲ. ಅಂಥ ಮುಹೂರ್ತದಲ್ಲಿ ಕಳ್ಳರು ಯಾರು ಕೈ ಹಾಕಲ್ಲ, ಇವ ಹಾಕಿದ್ದಾನೆ. ಅದಕ್ಕೆ ನಿನಗೆ ಸೀತೆ ಸಿಗ್ತಾಳೆ, ದಕ್ಷಿಣ ದಿಕ್ಕಿನಲ್ಲಿ ಇದ್ದಾಳೆ ಅಂತ ಮೊದಲೇ ಹೇಳಿದ್ದಾರೆ. ಅಂಥ ಕಾಲಕ್ಕೆ ಎಲ್ಲ ಕಪಿಗಳನ್ನ ಕರೆಸಿದ್ದು ಹೌದು, ಒಂದ ಎರಡ ಕೋಟಿ ಕೋಟಿ ಸಂಖ್ಯಾತ ಕಪಿಗಳು. ನಮ್ಮ ಕೋತಿಗಳಂತೆ ಚಿಕ್ಕ ಚಿಕ್ಕದ ಒಂದೊಂದು ಪರ್ವತಾಕಾರ ಕಪಿ. ಅಂಥ ಕಪಿಗಳ ಗುಂಪು, ಕೋಟಿ ಕೋಟಿ ಗುಂಪು, ಅದನ್ನ ಒಂದೊಂದನ್ನ ಒಂದೊಂದು ದಿಕ್ಕಿ ಕಳಿಸಿಕೊಟ್ಟ. ಪ್ರಶ್ನೆ, ಗೊತ್ತಿದ್ದು ಯಾಕೆ ಕಳಿಸಿಕೊಟ್ಟ? ದಕ್ಷಿಣ ದಿಕ್ಕಿನಲ್ಲೇ ಸೀತೆ ಇದ್ದಾಳೆ ಎಂದು ಗೊತ್ತಿದ್ದು ಕೂಡ ಸುಮ್ಮನೆ ಎಲ್ಲರನ್ನ ಹೈರಾಣಗೊಳಿಸಿದ ಯಾಕೆ ಅಂದ್ರೆ, ತನಗೆ ಸೀತೆ ಇಲ್ಲಿದ್ದಾಳೋ ಗೊತ್ತಿಲ್ಲ ಅಂತಲ್ಲ, ಅವರಿಗೆ ಸೀತೆಯನ್ನ ಹುಡುಕಿದ ಫಲ ಬರಲಿ ಅಂತ ಕಳಿಸಿಕೊಟ್ಟ. ಅವರಿಗೆ ಸೀತಾ ಅಂದ್ರೆ ವೇದ ಮಾತ, ಆಕೆಯನ್ನ ಹುಡುಕಿದ ಫಲ ಎಲ್ಲರಿಗೂ ಬರಲಿ ಅಂತ ಭಗವಂತ ಅವರನ್ನ ಕಳಿಸಿಕೊಟ್ಟ. ಇನ್ನ ಸೀತೆ ಸಿಗುವುದು ಯೋಗ್ಯರಿಗೆ ಮಾತ್ರ, ಅದಕ್ಕೆ ಹನುಮಂತನನ್ನ ಮಾತ್ರ ದಕ್ಷಿಣ ದಿಕ್ಕಿಗೆ ಕಳಿಸಿಕೊಟ್ಟ. ಯಾಕೆ, ದೇವ ಸಾಕ್ಷಾತ್ತಾಗಿ ವಾಯುದೇವರಿಗೂ ಸಿಗಲ್ಲ, ಸಾಕ್ಷಾತ್ತಾಗಿ ವಾಯುದೇವರಿಗೂ ಸಿಗಲ್ಲ, ಲಕ್ಷ್ಮೀದೇವಿಯ ಮೂಲಕವೇ ವಾಯುದೇವರಿಗೆ ಸಿಗೋದು. ಅದಕ್ಕೆ ಷೋಡಶಿಯಲ್ಲಿ ತುಂಬಾ ಕಡೆ ಹೇಳ್ತಾರೆ, ದೇವರು ಎಲ್ಲ ಕಡೆ ಇದ್ದಾನೆ, ಇರೋದು ಹೇಗಿದ್ದಾನೆ, ರಮಾದೇವಿಯನ್ನೇ ಪ್ರತಿಮೆಯಾಗಿಟ್ಟುಕೊಂಡಿದ್ದಾನೆ. ಹಾಗಾದರೆ ವಾಯುದೇವರಿಗೂ ಲಕ್ಷ್ಮೀದೇವಿಯ ಕರುಣ ಬೇಕು, ಅದಕ್ಕೆ ಆಕೆಯನ್ನು ಹುಡುಕಲಿಕ್ಕೆ ವಾಯುದೇವರನ್ನೇ ಕಳಿಸಿದ್ದು. ಇಂಥ ಕಪಿಗಳ ಹಿಂಡು ಹೊರಟಿದೆ. ನಾವೇ ಒಂದು 10-15 ಜನ ಹೊರಟಾಗ ಸಡನ್ ಆಗಿ ಎಲ್ಲಾದರೂ ಊರಿಗೆ ಹೋದರೆ ಮಠದಲ್ಲಿ ಊಟ ಸಿಗೋದು ಕಷ್ಟ ಆಗುತ್ತೆ. ಮೊದಲೇ ಹೇಳಬೇಕು, ಇನ್ಫಾರ್ಮೇಶನ್ ಕೊಡಬೇಕಾಗಿತ್ತು, ಅಡಿಗೆ ಇಲ್ಲ, ನಾನಾ ಕಂಪ್ಲೇಂಟ್, ಕೊನೆಗೆ ಅವಲಕ್ಕಿ ಚಟ್ನಿ ಪುಡಿ ತಿನ್ಬೇಕಾಗುತ್ತೆ. ಅಂಥದ್ದು ಕೋಟಿ ಕೋಟಿ ಕಪಿಗಳ ಹಿಂಡು ಹೊರಟರೆ, ಒಂದೇ ಸಲ ಒಂದು ದಿಕ್ಕಿಗೆ ಹೊರಟರೆ ಎಷ್ಟು ಗಿಡಗಳಿರಬೇಕು, ಎಲ್ಲ ಹಣ್ಣು ಕಾಯಿ ತಿನ್ನುವುದು ಎಲ್ಲಿ ಸಿಗುತ್ತಿದ್ದಕ್ಕೆ? ರಾಮಚಂದ್ರನ ತಾಕತ್ತನ್ನ ಪರೀಕ್ಷೆ ಮಾಡಿಕೊಡುತ್ತಾರೆ. ಇವರು ಯಾವ ದಿಕ್ಕಿಗೆ ಹೋಗ್ತಾ ಇದ್ದಾರೆ, ಅಲ್ಲಿ ಎಲ್ಲಾ ಭೂಮಿಯಿಂದ ತಾವಾಗಿ ಗಿಡಗಳು ಬರುತ್ತಾರೆ, ಫಲ ಸಮೃದ್ಧಿ. ಅಷ್ಟು ಕೋಟಿ ಕೋಟಿ ಕಪಿಗಳ ಹಿಂಡಿಗೆ ಆಗುವಷ್ಟು ಹಣ್ಣು ಸ್ವಾಮಿ ಸೃಷ್ಟಿ ಮಾಡಿದ್ದ, ಯಾವುದಕ್ಕೂ ಕಡಿಮೆ ಇಲ್ಲ. ಆದರೆ ಹುಡುಕಿ ಹುಡುಕಿ ಸುಸ್ತಾಗಿ ಬಿಡುತ್ತಾ ಇದೆ. ಇಲ್ಲೆಲ್ಲ ಕಡೆ ಕೂಡ ಹನುಮಂತನ ವಿಚಾರ ತುಂಬಾ ತರ್ತಾರೆ. ನಮ್ಮ ಜೀವನದ ರಾಮಾಯಣ ಅಂದ್ರೆ ಬೇರೆ ಇನ್ನೇನಲ್ಲ, ನಮ್ಮ ಜೀವನವೇ ರಾಮಾಯಣ. ಜೀವನೇ ತನ್ನ ಬುದ್ಧಿ ಏನಿದೆ, ಆ ಬುದ್ಧಿ ಸೀತೆ, ಬುದ್ಧಿಭಿಮಾನಿನಿ ಸೀತೆ, ಹಾಗೆ ಬಿಂಬಮೂರ್ತಿ ರಾಮಚಂದ್ರ. ಬುದ್ಧಿ ದೇವರನ್ನೇ ಕೈ ಹಿಡಿಯೋದು ಸೀತಾ ಕಲ್ಯಾಣ. ಬುದ್ಧಿ ನಮ್ದು ನೋಡಿ, ಬುದ್ಧಿ ಈಗ ದೇವರತ್ರ ಹೋಗುತ್ತೆ, ಬೇರೆ ಕಡೆಗೂ ಹೋಗ್ತಾ ಇರುತ್ತೆ. ಹಾಗಾಗಬಾರದು. ಮದುವೆ ಅಂತ ಆದರೆ ಗಂಡನ ಜೊತೆಗೇನೇ ಇರಬೇಕಲ್ಲ ಹೆಂಡತಿಯಾದವಳು. ಅದಕ್ಕೆ ನಮ್ಮ ಬುದ್ಧಿ ದೇವರ ಜೊತೆಗೇನೇ ಇರುವುದು ಇಲ್ಲಿ ಸೀತಾ ಕಲ್ಯಾಣ. ಅಂಥ ಕಾಲಕ್ಕೆ ವಾಯುದೇವರ ಪೂರ್ಣಾನುಗ್ರಹ ಬೇಕು. ಮಧ್ಯೆ ರಾವಣಾಸುರ ಬರ್ತಾನೆ, ಅಲ್ಲಿ ಬಂದಿದ್ದ, ಈಗ ಬಂದಿದ್ದಾನೆ. ಯಾರು? 10 ತಲೆಯ ರಾವಣಾಸುರ, ಅನ್ನಮದ, ಅರ್ಥಮದ, ಅಖಿಲ ವೈಭವದ ಮದ, ಮುನ್ನ ಪ್ರಾಯದ ಮದವು, ರೂಪಮದವು, ಅಷ್ಟ ಮದಗಳು, ಅಹಂಕಾರ, ಮಮಕಾರ ಎಲ್ಲಾ ಸೇರಿದೆ. 10 ತಲೆ ಇರುವಂತಹ ರಾವಣಾಸುರ ನಮ್ಮೊಳಗೆ ಇದ್ದಾನೆ. ನಮ್ಮ ಬುದ್ಧಿ ದೇವರತ್ರ ಹೋಗದಂತೆ ಮಾಡುತ್ತಾ ಇದ್ದಾನೆ. ಅಂಥ ರಾವಣಾಸುರನನ್ನ ನಮ್ಮ ಬಿಂಬಮೂರ್ತಿ ಸಂಹಾರ ಮಾಡುವಂತೆ ಪ್ರಾರ್ಥನೆ ಮಾಡುವುದು ಯಾರು ಅಂದ್ರೆ ನಮ್ಮೊಳಗಿರುವ ಹನುಮಂತ. ಹನುಮಂತನ ಪಾತ್ರ ಈ ಜೀವನದ ಮಾರ್ಗದಲ್ಲಿ ಬಹಳ ದೊಡ್ಡದು. ಏನದು ಅಲ್ಲಿ ಹೇಳುತ್ತಾರೆ, ಆ ಕಪಿಗಳೆಲ್ಲ ಹೊರಟಿದ್ದಾರೆ. ಕೆಲವು ಕಡೆ ಪಾಪ ಭಗವಂತ ಕೊಡತಾನೆ, ಕೆಲವು ಕಡೆ ಉಪವಾಸವೂ ಇಡುತ್ತಾನೆ ಜೀವನನ್ನ. ಕೆಲವು ಕಡೆ ಏನೂ ಸಿಗತಾ ಇಲ್ಲ. ಅಂಥ ಕಾಲಕ್ಕೆ ಆ ವಿಶ್ರಾಂತಿಗಾಗಿ ತುಂಬಾ ಸುಸ್ತಾಗಿದೆ, ಎಲ್ಲಾ ಕಡೆ ಜಾಡಾಡ್ತಾ ಇದ್ದಾರೆ, ಸೀತೆ ಎಲ್ಲಿದ್ದಾಳೆ ಎಲ್ಲಿದ್ದಾಳೆ ಅಲ್ಲ ಕಾಣಿಸಲ್ವಾ ಅಂದ್ರೆ, ಅದಲ್ಲ ರಾವಣಾಸುರ ಮಾಯಾವಿ ಎಲ್ಲಿಟ್ಟಿರ್ತಾನೋ ಏನೋ ಅಂತ ಹೇಳಿ ಎಲ್ಲಾ ಕಡೆ ಹುಡುಕ್ತಾ ಇದ್ದಾರೆ, ಸುಸ್ತಾಗಿ ಬೀಳತಾ ಇದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಅವರ ತಲೆಯಲ್ಲಿ ಬರ್ತಾ ಇದೆ. ನಾವು ಸಾಧನಾ ಮಾರ್ಗದಲ್ಲಿ ಹೊರಡುತ್ತೇವೆ, ಸಾಧನೆ ಮಾಡಬೇಕು ಸಾಧನೆ ಮಾಡಬೇಕು ಅಂತ, ಸ್ವಲ್ಪ ದಿವಸ ಆದ ಕೂಡಲೇ ಸಾಕಪ್ಪ ಇಷ್ಟು ಸೀರಿಯಸ್ ಆಗಿ ಮಾಡಬೇಕಾಗಿಲ್ಲವೇನು, ಚೂರು ಮಾಡಿದ್ರೆ ಸಾಕು ಅಂತ ಹಾಗೆ ಹಾಗೆ ಕಡಿಮೆ ಆಗ್ತಾ ಬರುತ್ತೆ. ಅದಕ್ಕೆ ನಮ್ಮ ಸಾಧನಾ ಮಾರ್ಗದಲ್ಲಿ ಹುರಿದುಂಬಿಸುವ ವ್ಯಕ್ತಿ ಬೇಕು ನಮಗೆ, ಅವರನ್ನೇ ಗುರುಗಳು ಅಂತ ಕರೀತಾರೆ. ಗುರುಗಳು ಅಂದ್ರೆ ಯಾರು ಅಂದ್ರೆ, ಸಾಧನಾ ಮಾರ್ಗದಲ್ಲಿ ನಾವು ಬೇಡ ಬೇಡ ಅಂತ ಮನಸ್ಸು ಅಡ್ಡಿ ಆಗುವಾಗ ಅದನ್ನು ಸರಿ ಮಾಡಿ ನಮ್ಮನ್ನ ಚೆನ್ನಾಗಿ ಹುರಿದುಂಬಿಸಿ ಕರ್ಕೊಂಡು ಹೋಗೋದೇ ಗುರುಗಳು. ಆ ಪಾತ್ರೆಯನ್ನ ಹನುಮಂತ ಮಾಡುತ್ತಾ ಇದ್ದಾನೆ, ಹೆಜ್ಜೆ ಹೆಜ್ಜೆಗೂ ಅವರಲ್ಲಿ ಹುರಿದುಂಬಿಸ್ತಾ ಇದ್ದಾನೆ. ಅವರಿಗೆ ಶಾರೀರಿಕ ಶಕ್ತಿ ಕಡಿಮೆ ಆಗ್ತಾ ಇತ್ತು, ಸುಸ್ತಾಗಿ ಬಿದ್ದವರಿಗೆ ಹನುಮಂತನ ಮಾತು ಎಂಥದ್ದು ಅಂದರೆ ಎಲ್ಲರಲ್ಲಿ ಶಕ್ತಿಯನ್ನು ತುಂಬಿ ಓಡುವಂತೆ ಮಾಡುತ್ತಾ ಇತ್ತು. ಅಂಥ ಶಕ್ತಿ ಹನುಮಂತನ ಮಾತಿಗಿತ್ತು. ಅಲ್ಲ, ಊಟ ಇಲ್ಲದಿದ್ರು ಶಕ್ತಿ ಬರುತ್ತಾ? ಅಥವಾ ಶಕ್ತಿ ವ್ಯಕ್ತಿ ಇಲ್ಲದಿದ್ರೆ ಹೋಗುತ್ತಾ? ವ್ಯಕ್ತಿಯಿಂದ ಶಕ್ತಿ ಬರುತ್ತಾ, ವ್ಯಕ್ತಿ ಇಲ್ಲದಿದ್ರೆ ಹೋಗುತ್ತಾ ಅಂದ್ರೆ, ನಿಮಗೆ ಅನುಭವ ಇದೆಯಲ್ಲೋ ಗೊತ್ತಿಲ್ಲ, ನಮಗಂತೂ ಚಿಕ್ಕ ಹುಡುಗರಿದ್ದಾಗಲಿಂದ ಅನುಭವ. ನಮ್ಮ ವ್ಯಾಸರಾಮಣ್ಣ ಸ್ವಾಮಿಗಳು ಪಯೋನಿ ತೀರ್ಥರು 17 ವರ್ಷ ಅಲ್ಲಿ ಕರ್ನೂಲ್ನಲ್ಲಿ ಬರ್ತಾ ಇದ್ರು. ಯಾವುದಕ್ಕೆ? ಸುಮದ್ ಮಧ್ಯನವಮಿ ತುಲಾಭಾರ ಆಗ್ತಾ ಇತ್ತು. ನಾವೆಲ್ಲ ಹುಡುಗರು ಸೇರಿ ಒಂದು ವಾರದ ದಿವಸ ಅಲ್ಲೇ ಇದು ಬಿಡ್ತಾ ಇದ್ವಿ. ಎಲ್ಲ ಪಾತ್ರೆ ತಿಕ್ಕೋದು ಮೊದಲುಕೊಂಡು ಎಲ್ಲ ನಮ್ದೆ ಶುದ್ಧವಾಗಿ ಆಗ್ಬೇಕು ಅಂತೇಳಿ ಅಷ್ಟು ಹಗಲು ರಾತ್ರಿ ದುಡಿತಾ ಇದ್ವು. ಊಟವೂ ಸರಿಗಾಗ್ತಾ ಇದ್ದಿಲ್ಲ, ಅಂದ್ರೆ ಸಮಯಕ್ಕಾಗ್ತಾ ಇದ್ದಿಲ್ಲ. ಉಪವಾಸದಿಂದ ಇರಬೇಕು ಅಂತ ದೀಕ್ಷಾ ಒಂದು ಸ್ವಾಮಿಗಳಿಗೆಲ್ಲ ಸೇವಾ ಮಾಡಬೇಕು ಅಂತ, ಊಟವೂ ಸರಿಗಾಗ್ತಾ ಇಲ್ಲ. ಸತ್ತುಪ್ಪಿಟ್ಕೊಂಬೋದು, ಸ್ವಾಮಿಗಳ ಹತ್ರ ಓಡ್ ಹೋಗೋದು. ಆ ಸ್ವಾಮಿಗಳಲ್ಲಿ ಅಷ್ಟು ಅಟ್ರಾಕ್ಷನ್ ಇತ್ತು, ಅವರು ಬಂದ್ರೇನೆ ಸಾಕು ಎಲ್ಲರಿಗೂ ಅಷ್ಟು ಅಭಿಮಾನ ತೋರ್ತಾ ಇದ್ರು. ಒಂದು ವಾರ ಕಳೆದದ್ದು ನಮ್ಗೆ ಗೊತ್ತಾಗ್ತಾ ಇದ್ದಿಲ್ಲ. ಸ್ವಾಮಿಗಳು ಹೊರಟ ಕೂಡಲೇ ಎಲ್ಲರಿಗೂ ಸುಸ್ತು, ಎಲ್ಲರೂ ಮನೆಯಲ್ಲಿ ಮಲ್ಕೊಂಡ್ಬಿಡ್ತಾ ಇದ್ರು. ಅಲ್ಲ, ಈ ವಾರ ದಿವಸ ಇಲ್ಲ, ಆ ವ್ಯಕ್ತಿಯ ನೋಟ, ವ್ಯಕ್ತಿಯ ಮಾತು ಹಾಗೆ ಸೆಳೆದು ಬಿಡುತ್ತೆ. ನಮ್ಮ ಸ್ವಾಮಿಗಳೇ ಹೀಗಿದ್ರೆ ಹನುಮಂತನ ಮಾತು ಹೇಗಿರಬೇಕು? ಹನುಮಂತ ಅಷ್ಟು ಪ್ರಬಲವಾಗಿರತಕ್ಕಂತಹ ಮಾತನ್ನ ಬೀರತಾ ಇದ್ದಾನೆ, ಎಲ್ಲರನ್ನ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೊನೆಗೆ ಗುರಿ ತಲುಪಬೇಕು. ಇನ್ನೇನು, ಸಮುದ್ರ ತಲುಪಿದ್ದಾಯಿತು. ಸಮುದ್ರಕ್ಕೆ ಮೊದಲು ಒಂದು ಕಡೆ ಬರ್ತಾರೆ, ತುಂಬಾ ಸುಸ್ತಾಗಿ ಎಲ್ಲರೂ ಬೀಳುವ ಪರಿಸ್ಥಿತಿ. ಸುಂದರಕಾಂಡ ಅಂದ್ರೆ ಹನುಮಂತ ಇದ್ದ, ಹಾರಿದ, ಲಂಕೆಗೆ ಹೋದ, ಸೀತೆಯನ್ನು ನೋಡಿದ, ಬಂದ, ಮುಗಿತಲ್ವ? ಇದೆಲ್ಲ ಸುಂದರಕಾಂಡ. ಇದಕ್ಕೆ ಸುಂದರಕಾಂಡ ಅಂತ ಯಾಕೆ ಹೆಸರಿಟ್ರು ಅಂದ್ರೆ, ಸುಂದರವಾಗಿರತಕ್ಕಂತಹ ವ್ಯಕ್ತಿತ್ವ ಇರುವಂತಹ ಹನುಮಂತ, ಆತನ ವ್ಯಕ್ತಿತ್ವದ ಪರಿಚಯ ಆಗಿದ್ದರಿಂದ ಅದಕ್ಕೆ ಸುಂದರಕಾಂಡ ಅಂತ ಹೆಸರಿಟ್ರು. ಸರಿ, ಎಲ್ಲರನ್ನ ಕರಕೊಂಡು ಬರುವಾಗ ಎಲ್ಲರೂ ಸುಸ್ತಾಗಿ ಬಿಡತಾ ಇದ್ದಾರೆ, ಕುಡಿಲಿಕ್ಕೆ ನೀರಿಲ್ಲ, ಬಿದ್ದೋಗ್ತಾ ಇದ್ದಾರೆ. ಅಂತಹ ಪರಿಸ್ಥಿತಿಯಲ್ಲಿ ಹನುಮಂತ ಒಂದು ದೃಷ್ಟಿ ಕಡೆಗೆ ನೋಡುತ್ತಾರೆ, ಅಂದರೆ ಜ್ಞಾನಿಗಳ ದೃಷ್ಟಿ ಎಲ್ಲೆಲ್ಲಿರುತ್ತೆ ಎಂಬುದು. ಎಲ್ಲರೂ ನೀರಿಲ್ಲ ನೀರಿಲ್ಲ ಅಂತ ಬಿದ್ದಿದ್ದಾರೆ, ಹನುಮಂತ ಮಾತ್ರ ದೂರ ನೋಡುತ್ತಾ ಇದ್ದಾರೆ. ಅಲ್ಲಿ ನೀರಿನ ಪಕ್ಷಿಗಳು, ನೀರಿರುವ ಜಾಗದಲ್ಲಿರುವ ಪಕ್ಷಿಗಳೆಲ್ಲ ಹಾರಿ ಬರ್ತಾ ಇವೆ. ಅದು ನೋಡಿ ಹನುಮಂತ ಹೇಳ್ತಾ ಇದ್ದಾನೆ, ಆ ಪಕ್ಷಿಗಳು ನೀರಿದ್ದ ಜಾಗದಲ್ಲೇ ಇರುತ್ತೆ, ಅಂದ್ರೆ ಈ ಪಕ್ಷಿಗಳಿದೆ ಅಂದ್ರೆ ನೀರಿದೆ ಅಂತ ಅರ್ಥ. ಇದನ್ನ ಹೇಳ್ತಾರೆ ಹನುಮಾನ ತೀರ್ಥರು ಅಂತ ಮಧ್ವರಾಯರಿಗೆ ಹೆಸರು. ಅಂದ್ರೆ ಒಂದು ಕಾರಣವನ್ನ ತೋರಿಸಿ ಅದಕ್ಕೆ ಬುಡವನ್ನ ಹುಡುಕುವುದು ಅವರ ಲಕ್ಷಣ. ಹಾಗೆ ಆ ನೀರು ಹಕ್ಕಿಗಳಿರುವಂತಹ ಜಾಗಕ್ಕೆ ಹೋದ್ರೆ ದೊಡ್ಡ ಬಿಲ, ಸುರಂಗ ಮಾರ್ಗ, ಅದರಲ್ಲಿ ಹೋಗೋಣ ಅಂತ ನಿಶ್ಚಯ. ಹೇಗೆ ಹೋಗ್ಬೇಕು? ಒಬ್ಬರೇ ಹಿಡಿತಾರೆ, ಒಬ್ಬರೇ ಹಿಡಿತಾರೆ, ತುಂಬಾ ದೂರ ಆ ಕತ್ತಲು ಮಾರ್ಗದಲ್ಲಿ ಹೋಗ್ಬೇಕು. ಎಷ್ಟು ಜನ ಇದ್ದಾರೆ? ಒಬ್ಬರ ಇಬ್ಬರ, ಕೋಟಿ ಕೋಟಿ ಕಪಿಗಳಿದ್ದಾರೆ. ಇಷ್ಟು ಜನರನ್ನ ಆ ಸುರಂಗ ಮಾರ್ಗದಲ್ಲಿ ಕರ್ಕೊಂಡು ಹೋದ ಘನತೆ ನಮ್ಮ ಹನುಮಂತನದ್ದು. ಎಲ್ಲರಿಗೂ ಹೇಳಿದ ಹನುಮಂತ, ಒಬ್ಬರ ಕೈ ಒಬ್ಬರು ಹಿಡ್ಕೊಳ್ಳಿ, ಒಬ್ಬೊಬ್ಬರಾಗಿ ಚೈನ್ ಹಾಗೇ ಇಳಿದು ಹೋಗ್ತಾ ಇದೆ ಒಳಕ್ಕೆ. ಕಪಿಗಳ ಹಿಂಡು ಒಳಕ್ಕೆ ಹೋದ ಮೇಲೆ ಎಷ್ಟು ಕಷ್ಟ, ಆ ಬಿಲ ಮಾರ್ಗದಲ್ಲಿ ಹೋಗುವಾಗ ಅದು ಸುಸ್ತಾಗಿದ್ದಾರೆ, ಅಂತ ಕಾಲ ಕರ್ಕೊಂಡು ಹೋಗ್ತಾರೆ. ಹನುಮಂತನನ್ನ ಸಾಕಯ್ಯ ನೀನು ಬೇಡ, ನಿನ್ನ ಹುಡುಕೋದು ಬೇಡ ಅಂತ ಹೋಗ್ಲಿಲ್ಲ ಯಾರು ಕೂಡ. ಅಂತಹ ಕಾಲದಲ್ಲಿ ಒಳಗೆ ಹೋಗ್ತಾ ಇದ್ದಾರೆ, ತುಂಬಾ ದೂರ ಹೋದ ಮೇಲೆ ಬೆಳಕು ಬರ್ತಾ ಇದೆ. ನೋಡ್ತಾರೆ ಅಪರೂಪದ ಪ್ರಪಂಚ, ಯಾರಿಗೂ ಎಂದೂ ಕಾಣದೇ ಇರುವಂತಹ ಪ್ರಪಂಚ. ಎಲ್ಲ ಬಂಗಾರಮಯವಾದ ಜಗತ್ತು, ಎಲ್ಲ ಮನೆಗಳಿವೆ ಬಂಗಾರದ ಮನೆಗಳು, ನೀರು, ಆ ನೀರಿನ ಸುತ್ತು ಪ್ರದೇಶ ಎಲ್ಲ ಬಂಗಾರ, ಹೂವುಗಳು ಬಂಗಾರ, ಹಕ್ಕಿಗಳು ಬಂಗಾರ, ಎಲ್ಲಿ ನೋಡಿದ್ರು ರಾಶಿ ರಾಶಿ ಭಕ್ಷ್ಯಗಳು ಎಲ್ಲ ಹಾಕಿದ್ದಾರೆ. ಏನು ಎವರ್ ಗ್ರೀನ್ ಅಂತ, ಯಾವಾಗ್ಲೂ ಯಾರು ಒಂದು ಪಿಳ್ಳೆ ಇಲ್ಲ, ತಿನ್ನೋರಿಲ್ಲ ಕುಡಿಯೋರಿಲ್ಲ, ಎಲ್ಲ ಇದೆ ಪಾತ್ರೆಗಳ ಸಹಿತವಾಗಿ, ಎಲ್ಲ ಬರೀ ಬಂಗಾರದ್ದೇ, ಹಿತ್ತಾಳಿ ತಾಮ್ರ ಯಾವುದೂ ಇಲ್ಲ. ಅದೆಲ್ಲ ನೋಡುತ್ತಾರೆ ಆಶ್ಚರ್ಯ ಪಡುತ್ತಾರೆ, ಯಾರೊಬ್ಬರು ಇಲ್ಲ, ಎಲ್ಲ ಇದೆಯಲ್ಲ. ಮಾಮೂಲಾಗಿ ನಾವೇನೆ ಹಸಿವೆಯಿಂದಿರುವಾಗ ಎಲ್ಲಿಗಾದ್ರೂ ಹೋದ್ರೆ ಎದುರಿಗೆ ಎಲ್ಲ ಸಿಕ್ಕರೆ ಸುಮ್ಮನೆ ಇರ್ತೀವ, ಯಾರು ಇಲ್ಲದೆ ಇದ್ರೆ ಅಲ್ವಾ. ಅಂದ್ರೆ ನಮಗೆ ನಾವು ಸಮರ್ಥನೆ ಮಾಡ್ಕೊಂತೀವಿ ಆಪದ್ಧರ್ಮ ಅಂತ. ಆಪದ್ಧರ್ಮ ಯಾರು ಇರಬೇಕಾಗಿಲ್ಲ, ತಿಂದು ಮಾತಾಡೋಣ ಅಂತ. ನಾವೇ ಹಾಗಿದ್ರೆ ಕಪಿಗಳು ಹಿಂದಿರ್ಬೇಕು, ಎಲ್ಲ ಹಾಳಿ ತಿಂದು ಬಿಡಬೇಕಾ? ಒಬ್ಬರು ನೀರಿಗೂ ಕೈ ಹಾಕಲಿಲ್ಲ. ಕೋಟಿ ಕೋಟಿ ಕಪಿಗಳಿದ್ದಾರೆ, ಬಾಯಾರಿಕೆಯಿಂದ ಒದ್ದಾಡ್ಲಿಕ್ಕೆ ಶುರುವಾಗಿ ದಿನಗಳಾಯಿತು, ದಿನಗಳಿಂದ ಒದ್ದಾಡ್ತಾ ಇದ್ದಾರೆ, ಹಸಿವೆ ಮಾತೇ ಇಲ್ಲ, ಅಷ್ಟು ಹಸಿವೆ ಆಗ್ತಾ ಇದೆ. ಆದರೂ ಒಬ್ಬರು ನೀರನ್ನು ಮುಟ್ಟಲಿಲ್ಲ, ಹಣ್ಣನ್ನು ಮುಟ್ಟಲಿಲ್ಲ, ಹಾಗೇ ಇದ್ದಾರೆ. ಯಾಕೆ? ಹನುಮಂತನ ಆಜ್ಞೆ. ಹನುಮಂತನ ಆಜ್ಞೆ ಎಂಬುದಕ್ಕಿಂತ ಹನುಮಂತನ ಮಾತಿನ ಮೇಲೆ ಅವರಿಗಿರುವ ಆದರ ಅಂಥ ಪರಿ. ಎಲ್ಲಿ ಒಂದು ಸಲ ನಾವು ಬೇರೆ ರೀತಿ ಪ್ರವರ್ತನೆ ಮಾಡಿದರೆ ಹನುಮಂತ ನೊಂದುಕೊಳ್ತಾನೋ ಅಂತ ಎಲ್ಲರೂ ಹೆದರ್ತಾರೆ. ಹೇಳ್ತಾರೆ ವಿಷಾಸ್ಮಾದ್ವಾ ತತ್ಪವತಿ, ಸೂರ್ಯ ದೇವರಿಗೆ ಹೆದರಿಕೊಂಡು ಉದಯಿಸ್ತಾನೆ, ಗಾಳಿ ದೇವರಿಗೆ ಹೆದರಿಕೊಂಡು ಬೀಸುತ್ತೆ. ಅವಾಗ ನಾವು ಇಷ್ಟು ಸಾಧನೆ ಮಾಡಿ ದೇವರ ಹತ್ರ ಹೆದರ್ಕೊಂಡು ಬದುಕಬೇಕಾ? ಆ ಬದುಕಿಗಾಗಿ ಇಷ್ಟು ಸಾಧನೆ ಮಾಡಬೇಕಾ ಅಂದ್ರೆ ಆ ಹೆದರೋದರ ಲಕ್ಷಣ ಏನು ಅಂತ ಹೇಳ್ತಾರೆ. ಎಲ್ಲಿ ಇಂಥ ಈ ಜಗತ್ತನ್ನ ರಕ್ಷಣೆ ಮಾಡುವಂತಹ ದಯಾಮಯ ಮೂರ್ತಿ ಶ್ರೀಹರಿ ಭಗವಂತ, ಅವನು ಹೇಳಿದಂತೆ ಮಾಡದಿದ್ದರೆ ಅವನ ಮನಸ್ಸು ಎಲ್ಲೂ ನೊಂದುಕೊಳ್ಳುತ್ತೋ ಅಂತ ಭಯ. ಅದೆಂಥ ಭಯ? ಅವನೆಲ್ಲಿ ಕೊಂದು ಬಿಡುತ್ತಾನೋ ಅಂತ ಭಯ ಅಲ್ಲ, ಅವನೆಲ್ಲಿ ನೊಂದುಕೊಳ್ತಾನೋ ಎಂಬ ಭಯ, ಅವನಿಗೆ ದೂರ ಎಲ್ಲಿ ಆಗ್ತೀವೋ ಎಂಬ ಭಯ. ಆ ರೀತಿಯಲ್ಲಿ ಎಲ್ಲರೂ ಸುಮ್ಮನಿದ್ದಾರೆ. ಒಬ್ಬ ವೃದ್ಧಳಾಗಿರತಕ್ಕಂಥ ತಪಸ್ವಿನಿ ಬರ್ತಾ ಇದ್ದಾಳೆ, ಹನುಮಂತ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮಸ್ಕಾರ ಮಾಡಿ ಅಮ್ಮ ಯಾರದ್ದಿದು ಅಂತ ಕೇಳಿದಾಗ, ಇದು ಮಯ ತಪಸ್ಸನ್ನ ಮಾಡಿ ತುಂಬಾ ಕಾಲ ತಪಸ್ಸು ಮಾಡಿದ ನಂತರ ವರ ಪಡೆದ ಮೇಲೆ ಸ್ವಲ್ಪ ಸುಖವಾಗಿರೋಣ ಅಂತ ಇದು ಕಟ್ಟಿದನಯ್ಯ. ಎಲ್ಲಾ ಬಂಗಾರಮಯ, ಯಾವಾಗ್ಲೂ ಭಕ್ಷ್ಯಗಳು ಎಷ್ಟು ಜನ ತಿಂದರೂ ಕರಗಲ್ಲ, ಅಂಥದ್ದೆಲ್ಲ ಫೆಸಿಲಿಟಿ ಇಲ್ಲ ಕೂತಿದೆ. ಇವಾಗ ಆತ ಇಲ್ಲ, ನಾನಿಲ್ಲಿ ರಕ್ಷಣೆ ಮಾಡುತ್ತಾ ಇದ್ದೇನೆ. ಹೌದಾ ಅಮ್ಮ? ನಮ್ಮವರು ಹಸಿದಿದ್ದಾರೆ, ತಗೊಳ್ಳಬಹುದೇ? ಎಂಥ ಇದು ಹನುಮಂತನ ಲಕ್ಷಣ. ಸರಿ, ಆಕೆ ಹೇಳಿದ್ದು ಯಥೇಚ್ಛವಾಗಿ ಸ್ವೀಕಾರ ಮಾಡಬಹುದು ಅಂದಾಗ ಮತ್ತು ಮುಟ್ಲಿಲ್ಲ, ಇನ್ನ ಹನುಮಂತನ ದೃಷ್ಟಿ ಬಿದ್ದ ಮೇಲೆ ಎಲ್ಲರೂ ಹೊರಟರು. ಎಲ್ಲರೂ ಉಣ್ತಾ ಇದ್ದಾರೆ, ಸಂತೋಷವಾಗಿದ್ದಾರೆ. ಆದರೆ ಹನುಮಂತ ಆ ಸುಖದಲ್ಲಿ ಮೈ ಮರೆತವರಿಗೆ ಎಚ್ಚರ ಕೊಡತಾ ಇದ್ದಾನೆ. ನಾವು ಬಂದದ್ದು ರಾಮನ ಕೆಲಸಕ್ಕಾಗಿ, ಇಲ್ಲೇ ಇರಲಿಕ್ಕಲ್ಲ. ನಮಗೂ ಹನುಮಂತ ಎಚ್ಚರ ಕೊಡಬೇಕಲ್ಲ. ನಾವು ಕಪಿಗಳೇ, ದೇವರನ್ನ ಚಿಂತನೆ ಮಾಡಲಿಕ್ಕೆ ಬಂದ ಕಪಿಗಳು, ನಾವು ಮಾಡುತ್ತಾ ಇಲ್ಲ, ಇಲ್ಲೇ ಸುಖವಾಗಿರಬೇಕು ಅಂತ ಇದ್ದೇವೆ. ಹನುಮಂತ ಎಚ್ಚರ ಕೊಡುತ್ತಾನೆ, ನೀವಿಲ್ಲೇ ಸುಖವಾಗಿರ್ಲಿಕ್ಕೆ ಬಂದದ್ದಲ್ಲ, ರಾಮನ ಕೆಲಸ ಇದೆ ಅಂತ ಹನುಮಂತ ಎಚ್ಚರ ಕೊಟ್ಟರೆ ಹೊರತು ನಮಗೆ ಬರಲ್ಲ. ಎಲ್ಲರಿಗೆ ಎಚ್ಚರ ಕೊಟ್ಟಾಗ ಕೇಳತಾ ಇದ್ದಾರೆ, ಹನುಮಂತ ನೀ ಹೇಳಿದ ಸರಿ, ನೀ ಹೇಳಿದ ಸರಿ, ಈ ಬಿಲದಲ್ಲಿ ಇಳಿಲಿಕ್ಕೆ 10 ದಿವಸ ಆಯಿತು, ಇನ್ನು ಮತ್ತೂ ಬಿಲದಿಂದ ಹೋಗ್ಲಿಕ್ಕೆ 10 ದಿವಸ ಆಗುತ್ತೆ. ಮತ್ತ ಅಲ್ಲಿಂದ ಸಮುದ್ರ ಎಷ್ಟು ದೂರ ಇದೆಯೋ, ಸಮುದ್ರಕ್ಕೆ ಹೋಗಬೇಕು, ಅಲ್ಲಿಂದ ಹೋಗಬೇಕು. ಅಷ್ಟರೊಳಗೆ ಸುಗ್ರೀವನ ಆಜ್ಞೆ ಏನು, 1 ತಿಂಗಳೊಳಗೆ ಹುಡುಕಿ ಹಿಂದಕ್ಕೆ ಬಾರದಿದ್ದರೆ ತಲೆ ಕತ್ತರಿಸಿಬಿಡ್ತೀನಿ ಅಂತ. ಸುಗ್ರೀವ ಆಜ್ಞೆ ಅಂದ್ರೆ ಅದು ವಾಲಿ ಆಜ್ಞೆ ಅಂತ ಯಾರು ಹೇಳಿಲ್ಲ. ಸುಗ್ರೀವ ಮಹಾ ಕಠೋರ, ಅದರಲ್ಲಿ ಆಜ್ಞೆಯನ್ನು ಪರಿಪಾಲನೆ ಮಾಡುವುದರಲ್ಲಿ. ಅದಕ್ಕೆ ಅಲ್ಲಿ ಹೋಗಿ ಸಾಯೋದಕ್ಕಿಂತ ಇಲ್ಲೇ ಇರುವುದು ಉತ್ತಮ ಅಲ್ವಾ? ಹೋಗಿ ಸುಗ್ರೀವನ ಬಾಯಿಗೆ ಬೀಳೋಕ್ಕಿಂತ ಇಲ್ಲೇ ಚೆನ್ನಾಗಿದೆ, ಒಳ್ಳೆ ಫೆಸಿಲಿಟಿ ಇದೆ, ಎಷ್ಟು ತಿಂದರೂ ಹೋಗಲ್ಲ, ಈಗೇನು ಹೋಗುವಂತ ಇಲ್ಲ, ಚೆನ್ನಾಗಿಲ್ಲೇ ಇದ್ ಬಿಡೋಣ. ಹೇಗೂ ಅಂಗದ ಇದ್ದಾನೆ ಯುವರಾಜ, ಇಲ್ಲೇ ಇದ್ರೆ ಆಯಿತು. ಎಲ್ಲರ ತಲೆಯಲ್ಲಿ ನಾನಾ ಆಲೋಚನೆಗಳು ಬರ್ತಾ ಇವೆ. ಅಂಥ ಕಾಲಕ್ಕೆ ಹನುಮಂತ ಹೇಳ್ತಾ ಇದ್ದಾನೆ, ಹೆದರಬೇಡಿ, ನಾವು ರಾಮನ ಕಾರ್ಯಕ್ಕೆ ಬಂದವರು, ಅದಕ್ಕಾಗಿ ಮೀಸಲಾಗಿರೋಣ, ಇಲ್ಲಿರ್ಲಿಕ್ಕೆ ಬಂದವರಲ್ಲ, ಹೋಗಬೇಕಲ್ಲ, ಹೋಗೋಣ. ಅದಕ್ಕೇನೆ ಕೇಳ್ತಾರೆ, ಅಮ್ಮ ಇಲ್ಲಿಂದ ಸಮುದ್ರಕ್ಕೆ ಹೋಗಲಿಕ್ಕೆ ಹಾದಿ ಹೇಗೆ? ಆಕೆ ಒಂದೇ ಮಾತು ಹೇಳ್ತಾಳೆ, ಏನು ಬೇಕಾಗಿಲ್ಲ, ಎಲ್ಲರೂ ಒಬ್ಬರ ಕೈ ಒಬ್ಬರು ಹಿಡ್ಕೊಳ್ಳಿ, ಒಬ್ಬರು ನನ್ನ ಕೈ ಹಿಡೀರಿ, ಆದರೆ ಕಣ್ಣು ಮುಚ್ಚಿರಬೇಕು ಅಂತ ಹೇಳ್ತಾಳೆ. ಕಣ್ಣು ಮುಚ್ಚಿ ನನ್ನ ಕೈ ಹಿಡಿದರೆ ನಾನು ದಾಟಿಸ್ತೇನೆ. ಎಲ್ಲರೂ ಕಣ್ಣು ಮುಚ್ಚಿದರು, ಹೇಳಿದ್ದು ಕಣ್ಣು ತೆಗೆದರೆ ಅವರಿಲ್ಲೇ ಉಳಿಯುತ್ತಾರೆ, ಕಣ್ಣು ಮುಚ್ಚಬೇಕು. ಎಲ್ಲರೂ ಕಣ್ಣು ಮುಚ್ಚಿದರು, ಕೈ ಹಿಡಿದರು, ಮಾರನೇ ಕ್ಷಣ ಸಮುದ್ರ ದಡದಲ್ಲಿದ್ದಾರೆ. ಅಂಥ ತಾಕತ್ತು ಏನು ಆ ಹೆಣ್ಣು ಮಗಳ ತಾಕತ್ತೆಂಥದ್ದು ಅಂದ್ರೆ ಕೋಟಿ ಕೋಟಿ ಕಪಿಗಳನ್ನ ಒಂದು ಕ್ಷಣದಲ್ಲಿ ಆ ಸಮುದ್ರ ದಡಕ್ಕೆ ಸೇರಿಸಿದ ತಾಕತ್ತಾಕೆದು ಅಂದ್ರೆ ಆಕೆಂಥ ತಪಸ್ವಿನೇ ಆಗಿರಬೇಕು. ಅದಕ್ಕೆ ಹೆಣ್ಮಕ್ಕಳು ಅಂದ್ರೆ ಕಡಿಮೆ ಯಾರೂ ಇಲ್ಲ. ಈ ಪುರಾಣಗಳನ್ನು ನೋಡಿದರೆ ಅಂಥ ಅಪೂರ್ವ ತಪಸ್ವಿಗಳಿದ್ದಾರೆ, ಈಗಲೂ ಇದ್ದಾರೆ, ಅನೇಕ ಜನ ಸಾಧನೆ ಮಾಡ್ತಾ ಇದ್ದಾರೆ. ನಿಮಗೆ ಪರಿಚಯ ಇಲ್ಲ ಸಾಧನಾ ಮಾರ್ಗದಷ್ಟೇ. ಆ ರೀತಿಯಲ್ಲಿ ಅಲ್ಲಿಗೆ ಹೋದ ಮೇಲೆ ಮತ್ತೂ ರಾಜಕೀಯ ನೋಡಿ, ರಾಜಕೀಯ ಇಲ್ಲದ್ದೇ ಇಲ್ಲ, ಎಲ್ಲಾ ಕಡೆ ಇರುತ್ತೆ. ರಾಜಕೀಯದಲ್ಲಿ ಮತ ಸೇರಿದ್ರೆ ಪರವಾಗಿಲ್ಲ, ಮತದಲ್ಲಿ ರಾಜಕೀಯ ಬಂದ್ರೆ ಕಷ್ಟ ಆಗುತ್ತೆ. ಅಲ್ಲಿಯೆಲ್ಲ ಶುರು ಮಾಡುತ್ತಾ ಇದ್ದಾರೆ. ಸಾಕಿನ್ನ ಹನುಮಂತ, ನಿನ್ನ ಮಾತು ಕೇಳಿದ್ದು, ಅಂಗದನ್ನು ಇಟ್ಟುಕೊಂಡು ಸಪರೇಟ್ ಸೆಕ್ಷನ್ ಮಾಡಿಕೊಂಡ್ಬಿಡೋಣ ಅಂತ ಒಳಗೊಳಗೆ ಎಲ್ಲರೂ ಮಾಡುತ್ತಾ ಇದ್ದಾರೆ. ಅವಾಗೆ ಹನುಮಂತ ಬರ್ತಾ ಇದ್ದಾನೆ. ಸಾಮ ದಾನ ಭೇದ ದಂಡ, ಅದು ನೋಡಿ, ನೀವೆಲ್ಲ ಒಟ್ಟಾಗಿದ್ದೀರಾ, ನಾಲ್ಕು ಜನ ಐದು ಜನ ಕೂತಿದ್ದೀರಾ, ಏನು ನೀವು ಒಬ್ಬರಿಗೊಬ್ಬರು ಪ್ರಾಣ, ಒಬ್ಬರ ಮಾತೊಬ್ಬರು ಮೀರಲ್ಲ, ಹೌದಾ? ನಂಗೆ ಗೊತ್ತಿಲ್ಲ, ಹೇಳಿದ ಒಡಕು ತರಲ್ಲ, ಸುಲಭ, ಏನೂ ಇಲ್ಲ. ನೀವೆಲ್ಲ ಕೂತಿರುವಾಗ ಒಬ್ಬರನ್ನ ಚೂರು ಪಕ್ಕಕ್ಕೆ ಕರೆದು ಒಂದು ನಿಮಿಷ, ಅವ್ರು ನಿಮ್ಗೆ ನೀವೆಲ್ಲ ಬೇಡ, ಅವ್ರು ಸಾಕು, ಕರ್ಕೊಂಡು ಹೋದ್ರೆ ಆಯ್ತು. ಮತ್ತು ಕರ್ಕೊಂಡು ಹೋಗಿ ಮಾತಾಡಿದೇನಿಲ್ಲ, ಉಪ್ಪಿನಕಾಯಿ ಹೇಗೆ ಹಾಕಿದ್ದೀರಾ, ಮತ್ತು ಕೂಡಿಸಿದ್ದು ಇನ್ನೊಬ್ಬರನ್ನು ಮತ್ತು ಕರ್ಕೊಂಡು ಹೋಗಿದ್ದು ಎಲ್ಲರೂ ಮತ್ತು ಕೂತ್ರಿ. ನೀವು ಕೂತಾಗ ಒಬ್ಬರು ಏನು ಕೇಳಿದ್ರು, ಏನು ಕೇಳಿದ್ರು, ಒಂದೇ ಉಪ್ಪಿನಕಾಯಿ ವಿಚಾರವೇ. ಆದರೆ ಯಾರು ನಂಬಲ್ಲ ನೋಡಿ, ಇಷ್ಟು ಅವರು ಆಚಾರ ಬಂದು ನಿಮ್ಮನ್ನು ಕರ್ಕೊಂಡು ಹೋಗಿದ್ದಾಗ ಉಪ್ಪಿನಕಾಯಿ ಕೇಳಲಿಕ್ಕ ಅಂದ್ರೆ ಇವರು ಏನೋ ಬಚ್ಚಿಡ್ತಾ ಇದ್ದಾರೆ ಅಂತ ಶುರು. ಭೇದ ಅಂತ ಅದು ಹನುಮಂತ ಮಾಡಿದ. ಎಲ್ಲರೂ ಏಕಗ್ರೀವಾಗಿ ನಿಂತಿದ್ರು, ಎಲ್ಲರೂ ರಾಮನ ಕಾರ್ಯ ಬಿಡಬೇಕು ಅಂದಾಗ ಒಡಕು ತಂದ. ಅಂದರೆ ಇಲ್ಲಿ ಹೇಳ್ತಾ ಇದ್ದಾರೆ, ಜನರ ಮಧ್ಯೆ ಒಡಕು ತರುವುದು ತಪ್ಪಾದ ಕೆಲಸ, ಆದರೆ ದೇವರ ಕಾರ್ಯಕ್ಕೆ ವಿಘ್ನ ಮಾಡುವಂತವರಲ್ಲಿ ಒಡಕು ತರುವುದು ದೇವರ ಕೆಲಸ ಅಂತ ಹನುಮಂತ ಅಪೂರ್ವವಾಗಿ ತೋಡಿಕೊಟ್ಟು ಎಲ್ಲರಿಗೂ ಹುರಿದುಂಬುತ್ತಾ ಇದ್ದಾನೆ. ನಾವು ಬಂದದ್ದೇ ರಾಮನ ಕಾರ್ಯಕ್ಕಾಗಿ, ನಾವು ಹೊರಡೋಣ. ಆದರೆ ಇನ್ನ ಹುರುಪು ಬರ್ತಾ ಇಲ್ಲ, ಹುರುಪಷ್ಟು ಬರಲಿಲ್ಲ, ನಮಗೂ ಬರಲಿಲ್ಲ. ಯಾಕೆ ಸಾಧನ ಅಂತ ಮಾಡ್ತಾ ಇದ್ದೀವಿ, ಕ್ಯಾಶುವಲ್ ಆಗಿ ಮಾಡ್ತಾ, ಯಾಕೆ ಅಂದ್ರೆ ಅನುಭವ ಇಲ್ಲ, ಅದಕ್ಕೆ ನಂಬಿಕೆ ಇಲ್ಲ. ದೇವರು ಒಂದು ಕೂಡಲೇ ನಿಮಗೆ ನಾನು ಕಾಣಿಸಿದಂತೆ, ನಮಗೆ ನೀವು ಕಾಣಿಸಿದಂತೆ ದೇವರು ನಿಮ್ಗೆ ಕಾಣಿಸ್ತಾ ಇಲ್ಲ. ಕಾಣಿಸಿದ್ರೆ ನಿಮಗೂ ನಂಬಿಕೆ ಬರ್ತಾ ಇತ್ತು, ಕಾಣಿಸಲ್ಲ ಆತ, ನಂಬ್ರಿ ನಂಬ್ರಿ ಅಂತ ಹೇಳ್ತೀರಾ. ಇಷ್ಟೆಲ್ಲಾ ಕಷ್ಟಪಟ್ಟು ಒದ್ದಾಡಿ ಅವನೇ ಇಲ್ಲಾಂಗಿದ್ರೆ ಇಲ್ಲ ಕೃಷ್ಣಾರ್ಪಣ ಆಗುತ್ತಲ್ಲ, ಇನ್ನ ಸಾಧನೆ ಹೇಗೆ ಮಾಡುವುದು? ಒಂದು ವೇಳೆ ಇದ್ರೆ ಏನಾಗುತ್ತೋ ಏನೋ ಅಂತ ಮಾಡುದು. ಸ್ವಾಹ ಅಂತ ಕೊಡೋ ಕಾಲಕ್ಕೆ ಇದ್ರೆ ತಗೋ ಸ್ವಾಹ ಅಂತ ಕೊಡೋದು, ಹೌದಾನೆ? ಅದಕ್ಕೆ ಎಲ್ಲರಲ್ಲಿ ರಾಮನ ಕಾರ್ಯಕ್ಕೆ ಹೊರಟವರೇ ಆಗುತ್ತಾ ಇಲ್ಲ ಎಂಬ ಸಂಶಯ ಹನುಮಂತ ಹೇಳ್ತಾ ಇದ್ದಾನೆ. ರಾಮನ ಮೇಲೆ ನಂಬಿಕೆ ಇಡಿ ಅಂಥವ ಅಂತ. ಆದರೆ ಯಾರಿಗೂ ಒಳಗೊಳಗೆ ಇನ್ನ ರಾಮನ ಅನುಭವ ಬರಲಿಲ್ಲ, ಯಾರಿಗೂ ರಾಮನ ಅನುಭವ ಆಗ್ತಾ ಇಲ್ಲ. ಅಂಥ ಕಾಲಕ್ಕೆ ಅಲ್ಲಿಂದ ಹಕ್ಕಿ ಬರ್ತಾ ಇದೆ, ಏನು ಜಾರತ ಜಾರತ ಬರ್ತಾ ಇದೆ, ಎರಡು ಪಕ್ಷಗಳನ್ನ ಕಳ್ಕೊಂಡಿದೆ ಸಂಪಾತಿ. ಸಮ್ಯಕ್ ಪತನ, ಚೆನ್ನಾಗಿ ಹಾರುವಂಥದ್ದು, ಹಾರಬೇಕಾದ ಎರಡು ಹಕ್ಕಿಗಳನ್ನ ಎರಡು ಪಕ್ಷಗಳನ್ನ ಕಳ್ಕೊಂಡು ಬಿದ್ದಿದೆ. ಆ ಸಂಪಾತಿ ಬರ್ತಾ ಇದೆ. ಇವರೇನು ಮಾಡಿದ್ರು, ಹೇಗೂ ಹನುಮಂತ ಬಿಡಲ್ಲ, ಹಿಂದಕ್ಕೆ ಹೋಗ್ಲಿಕ್ಕೆ ಬಿಡಲ್ಲ, ಮುಂದಕ್ಕೆ ಹೋಗೋಣ ಅಂದ್ರೆ ಸಮುದ್ರ ಕೂತಿದೆ. ಅಷ್ಟೇ ಅಲ್ಲ, ಸೀತೆ ಎಲ್ಲಿದ್ದಾಳು ಗೊತ್ತಾಗ್ತಾ ಇಲ್ಲ, ಅಗಮ್ಯ ಗೋಚರ, ರಾಮನ ತಾಕತ್ತು ಪರಿಚಯ ಆಗ್ತಾ ಇಲ್ಲ. ಅಂಥ ಕಾಲಕ್ಕೆ ನಾವು ಜೀವನದಲ್ಲಿ ಭಗವಂತನ ಮೇಲೆ ನಂಬಿಕೆ ಇಲ್ಲ, ಅನುಭವ ಇಲ್ಲ. ಅಂಥ ಕಾಲಕ್ಕೆ ಭಗವಂತನ ಅನುಭವ ಕೊಡಿಸುವಂತಹ ವ್ಯಕ್ತಿ ಹನುಮಂತ. ಇಲ್ಲಿ ಎಲ್ಲರೂ ಮಲಗಿದ್ದಾರೆ, ಪ್ರಾಯೋಗ ವಿಷಯ ಕೂತಿದ್ದಾರೆ. ಹೇಗೂ ಹಿಂದಕ್ಕೆ ಹೋದ್ರೆ ಸುಗ್ರೀವ ಕೊಂದು ಬಿಡುತ್ತಾನೆ, ನಾವೇ ಸತ್ತು ಹೋದ್ರೆ ವಾಸಿ ಅಂತ ಎಲ್ಲರೂ ಪ್ರಾಯೋಪವೇಶ ಕೂತಿರುವಾಗ ಸುಮ್ಮನೆ ಯಾಕೆ ಕೊಡಬೇಕು, ಹನುಮಂತ ಹೇಳಿದ ರಾಮಚಂದ್ರನ ಕಥೆಯನ್ನೇ ಮಾತಾಡಿಕೊಳ್ಳೋಣ ಅಂತ ರಾಮನ ವಿಚಾರವನ್ನೇ ಮಾಡ್ತಾ ಇದ್ದಾನೆ. ಆ ರಾಮನ ವಿಚಾರ ಕಿವಿಗೆ ಬಿದ್ದ ಕೂಡಲೇ ಪಕ್ಷಿ ಸರಿದು ಬರ್ತಾ ಇದೆ. ಅಲ್ಲ ರೀ, ನೀವು ಪುರಾಣ ಹೇಳೋದು ನಾವು ಕೇಳೋದು, ಪಕ್ಷಿಗೆ ಗೊತ್ತಾಗತ್ತ ನಮ್ಮ ಅದು ಬರೋದ ಅಂದ್ರೆ, ಆಗಿನ ಕಾಲದ ಪಕ್ಷಿ ಅಂತ ಆ ಎರಡೂ ಪಕ್ಷಿಗಳು ಮನುಷ್ಯ ರೂಪವನ್ನು ಧಾರಣೆ ಮಾಡಿಕೊಂಡು ನಿಶಾಕರ ಅಂತ ಒಬ್ಬ ಗುರುಗಳ ಹತ್ರ ವೇದಾಂತ ಅಧ್ಯಯನ ಮಾಡಿದ್ರು. ಅವರು ಯಾರು ಅಂದ್ರೆ ಗರುಡ ದೇವರ ತಮ್ಮಂದು, ಗರುಡ ದೇವರ ವಂಶದಲ್ಲಿ ಬಂದವರು. ಅದರಿಂದ ಆ ಸಂಪಾತಿ ಆ ರಾಮಚಂದ್ರನ ಕಥಾ ಬರುವಾಗ ಬರ್ತಾ ಇದ್ದ. ಎಲ್ಲರೂ ಆ ಪಕ್ಷಿಯ ನೋಡಿ ಹೆದರ್ಕೊಂಡ್ರು. ಹೆದರಬೇಡಿ ಅಂತ ಹೇಳಿದಾಗ ಪಕ್ಷಿಯನ್ನು ಎಲ್ಲರೂ ಹೊತ್ತುಕೊಂಡು ಬಂದು ಕೂಡಿಸ್ತಾ ಇದ್ದ. ಅವಾಗ ಹೇಳ್ತಾರೆ, ಜಟಾಯು ಸಪ್ತ, ಹೌದಾ ಅಂದರೆ ಸಮುದ್ರಕ್ಕೆ ಕರ್ಕೊಂಡು ಹೋದರೆ ಸ್ನಾನ ಮಾಡಿ ತರ್ಪಣ ಕೊಡ್ತಾ ಇದ್ದ ಸಂಪಾತಿ. ಅದಂಥ ವಿಚಾರ, ತರ್ಪಣ ಕೊಟ್ಟ ಮೇಲೆ ಎಲ್ಲರ ಮಧ್ಯೆ ಕೂತಿದ್ದಾನೆ ಸಂಪಾತಿ. ಎಲ್ಲರೂ ಸುತ್ತುವರೆದಿದ್ದಾರೆ, ನಿನಗೇನು ಗೊತ್ತು ಕೇಳ್ತಾನೆ ಸಂಪಾತಿ. ರಾಮ ರಾಮ ಅಂತೀರಲ್ಲ, ನಿಮ್ಗೇನು ಗೊತ್ತು ರಾಮನ ಕುರಿತು? ಒಬ್ಬರಿಗೊಬ್ರು ದೇವರ ಪರಿಚಯ ಮಾಡಿಕೊಳ್ಳುವ ವಿಚಾರ. ಇವರಂದ್ರು ನಾವು ರಾಮನ ಕೆಲಸಕ್ಕಾಗಿ ಬಂದಿವಿ. ಹೌದಾ, ನಾನು ರಾಮನ ಕೆಲಸ ಮಾಡಲಿಕ್ಕೆ ನಾನು ನೋಡಿದ್ದೆ, ರಾವಣಾಸುರ ಸೀತೆಯನ್ನು ಹೊತ್ತುಕೊಂಡು ಹೋಗೋದು ನಾನು ನೋಡಿದ್ದೆ, ಲಂಕೆಯಲ್ಲೇ ಇದ್ದಾಳೆ. ಹೌದಾ, ಈ ಮಾತುಗಳೆಲ್ಲ ಮಾತಾಡುವಾಗ ಹೇಳಿದ ಸಂಪಾತಿ, ನನ್ನ ಗುರುಗಳು ನಿಶಾಕರರು ಹೇಳಿದ್ರು, ರಾಮಾಯಣದಲ್ಲಿ ಬರುತ್ತೆ, ಇಲ್ಲ ಅವರ ಗುರುಗಳು ಯಾರು ಅನ್ನೋದು ಗೊತ್ತೇ ಆಗಲ್ಲ. ಆ ಪಕ್ಷಗಳನ್ನ ಅಂದ್ರೆ ಸಂಪಾತಿ ಜಟಾಯು ಇಬ್ಬರು ಕೂಡ ಒಳ್ಳೆ ಸ್ಪರ್ಧೆಯಿಂದ ಹೋಗಬೇಕು ಅಂತ ವೇಗವಾಗಿ ಹೊರಟರು. ವೇಗವಾಗಿ ಹೀಗೆ ಹೊರಟದೆ ಚೂರು ಮೇಲಕ್ಕೆ ಹೊರಟರು. ಮೇಲಕ್ಕೆ ಹೊರಟಾಗ ಸೂರ್ಯನ ಪ್ರಖರವಾದಂತಹ ತೇಜಸ್ಸಿಗೆ ಜಟಾಯುವಿನ ಪಕ್ಷಗಳು ಸುಡಬೇಕಾಗಿತ್ತು. ಅವಾಗ ಸಂಪಾತಿ ತಾನು ಅಡ್ಡಿ ಬಂದ, ಎರಡೂ ಪಕ್ಷಗಳು ಕಳ್ಕೊಂಡು ಬಿದ್ದಾಗ ನಿಶಾಕರ ಋಷಿಗಳು ಇದ್ದಿಲ್ಲ, ಅವರು ಸ್ವರ್ಗಕ್ಕೆ ಹೋಗಿದ್ರಂತೆ. ಮತ್ತು ತಿರುಗಿ ಬಂದಾಗ ತುಂಬಾ ವರ್ಣನೆ ಮಾಡುತ್ತಾರೆ ರಾಮಾಯಣ, ಈ ಪರಿಚಯ ಹೀಗಲ್ಲ. ಆ ಋಷಿ ಒಬ್ಬರು ಆಶ್ರಮದಲ್ಲಿ ಹೆಜ್ಜಿಟ್ಟ ಕೂಡಲೇ ಎಲ್ಲಾ ಪ್ರಾಣಿ ವರ್ಗ ಅವರು ಸುತ್ತು ತಿರುಗಾಡ್ಲಿಕ್ಕೆ ಶುರು ಆಯಿತು. ಅಂಥ ದೊಡ್ಡ ಜ್ಞಾನಿಗಳು ಅವರು ಬಂದು ಸಂಪಾತಿಯನ್ನು ನೋಡಿ ಒಂದೇ ಮಾತು ಹೇಳುತ್ತಾರೆ, ಹೌದು ನಿನಗೆ ಪಕ್ಷಗಳು ಬೇಕಾ? ಬೇಕಲ್ವಾ, ನಾನು ಕೊಡಿಸಬಲ್ಲೆ, ನಿನ್ನ ಪಕ್ಷಗಳು ಬರುವಂತೆ ಮಾಡಬಲ್ಲೆ. ಆದರೆ ಅದಲ್ಲ, ಮುಂದೆ ರಾಮನ ದೂತರು ಬರ್ತಾರೆ, ನಿನಗೆ ಪಕ್ಷಗಳು ರಾಮನ ಕೀರ್ತನೆಯಿಂದ ಬರುತ್ತೆ, ರಾಮನ ಅನುಭವ ನಿನಗಾಗುತ್ತೆ, ರಾಮನ ಸೇವಾ ಮಾಡಿ, ರಾಮನ ಸೇವಾ ಮಾಡಿದರೆ ನಿನಗೆ ಅನುಭವ ಆಗುತ್ತೆ ಅಂದಾಗ ಅದಕ್ಕೆ ಕಾದಿದ್ದೇನೆ ಅಂತ ಹೇಳಿ ನೋಡಿ. ಆ ಗುರುಗಳಂತ ಕರುಣ ಹಾಂಪಟ್ ಅಂತ ಕೊಳ್ಳಿಲ್ಲ, ದೇವರ ಚಿಂತನೆ ಮಾಡಿ ಬರುತ್ತೆ. ಅವಾಗ ರಾಮದೇವರ ಕಥಾ ಹೀಗೆ ಹೀಗೆ ಅಂತ ಚಿಂತನೆ ಮಾಡುತ್ತಾ ಇದ್ದಾರೆ ಸಂಪಾತಿ, ಹೇಳಲಿಕ್ಕೆ ಶುರು ಮಾಡಿದ್ದಾನೆ. ಅಂಥ ಕಾಲಕ್ಕೆ ಎಲ್ಲರೂ ನೋಡುತ್ತಾ ಇದ್ದಾರೆ ಸಂಪಾತಿಯನ್ನೇ. ಆ ರಾಮಚಂದ್ರನ ಕುರಿತು, ರಾಮಚಂದ್ರನ ಕುರಿತು ಸಂಪಾತಿಗೇನು ಗೊತ್ತು ಅಂದ್ರೆ ತುಂಬಾ ಗೊತ್ತು, ಒಬ್ಬರಿಗೊಬ್ಬರು ಹೇಳುತ್ತಾ ಇದ್ದಾರೆ. ಅವಾಗ ಸಂಪಾತಿ ಬಾಯಿಯಿಂದ ಆ ರಾಮಚಂದ್ರನ ಕೀರ್ತನೆ ಬರ್ತಾ ಇದ್ದರೆ, ಹೇಗೆ ನಾವು ಬೀಜಗಳನ್ನು ಬಿತ್ತಿರ್ತೇವೆ, ಎರಡು ದಿವಸ ಆಗಿರುತ್ತೆ ಏನೂ ಇರಲ್ಲ, ನೀರು ಹಾಕ್ತಾ ಇರುತ್ತೇವೆ, ಮೂರನೇ ದಿವಸ ಬೆಳಿಗ್ಗೆ ಎದ್ದ ಕೂಡಲೇ ಟಿಸಿರು ಹೊಡೆದಿರುತ್ತೆ, ಅದು ನೋಡಿದ ಕೂಡಲೇ ಬಹಳ ಖುಷಿ ಆಗುತ್ತೆ ನಮಗೆ, ಅಪ್ಪ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ. ಹಾಗೆ ಆ ಸಂಪಾತಿಯ ಬಗಲಿಂದ ಪಕ್ಷ ಅಂದರೆ ಎರಡು ರೆಕ್ಕೆಗಳು ಚೂರು ಚೂರು ಟಿಸಿಲೊಡೀತಾ ಇದೆ, ಎಲ್ಲರೂ ನೋಡ್ತಾ ಇದ್ದಾರೆ. ಹಾಗೆಯೇ ರಾಮನ ಕಥಾ ಹೇಳ್ತಾ ಇದ್ದರೆ ಪಕ್ಷಗಳು ಚೆನ್ನಾಗಿ ಬಂತು. ನಂತರ ಹಾರತಾ ಇದ್ದಾನೆ ಆಕಾಶಕ್ಕೆ, ಹಾರಿ ನೋಡಿ ಹೇಳುತ್ತಾನೆ ಸೀತೆ ಅಲ್ಲಿದ್ದಾಳೆ ಅಂತ ಹೇಳಿ. ಇಡೀ ಕಪಿಗಳ ಹಿಂಡಿಗೆ ಅಂತ ಅದ್ಭುತವಾದಂತಹ ಅನುಭವ ಆಯಿತು. ರಾಮನ ತಾಕತ್ತೆಂತ, ರಾಮನ ನಾಮಸ್ಮರಣೆಯಿಂದ ಆ ಪಕ್ಷಿಗೆ ಪಕ್ಷಗಳೆರಡೂ ಬಂತು. ಎಷ್ಟು ಚೆನ್ನಾಗಿ ಹಾರತಾ ಇದೆ. ಹಾಗಾದರೆ ರಾಮನ ನಂಬಿದರೆ ನಾವು ಉದ್ಧಾರ ಆಗ್ತೇವೆ ಎಲ್ಲರಿಗೂ ಬಂತು. ಈ ಒಂದು ವಿಶೇಷವಾಗಿರತಕ್ಕಂತಹ ಚಿಂತನೆ ಕೊಟ್ಟವನೇ ಹನುಮಂತ ಅಂತಹ ಒಂದು ಸಂದರ್ಭ ಮಾಡಿಸಿಕೊಟ್ಟು ತದನಂತರ ಎಲ್ಲರಿಗೂ ಸಂತೋಷ ಹುರಿದು ಬರುತ್ತಾ ಇದೆ. ನಮ್ಮಲ್ಲೂ ಕೂಡ ಜೀವನದಲ್ಲಿ ದೇವರ ಕುರಿತಾಗಿ ಸಾಧನೆ ಮಾಡಲಿಕ್ಕೆ ಹೊರಟಾಗ ಅನುಭವದ ಕೊರತೆ ನಮಗಿರುತ್ತೆ, ದೇವರದ ಅನುಭವದ ಕೊರತೆ ಇರುತ್ತೆ. ಅದು ಕೊಡಿಸುವವನೇ ಹನುಮಂತ. ಅನುಭವವಂತ ಮತ್ತು ನಮ್ಮನ್ನು ಹೋಗಿ ಹೋಗಿ ಅಂತ ಯಾರು ಹೇಳಬೇಕಾಗಿಲ್ಲ, ನಾವೇ ಓಡತಾ ಇದ್ದೇವೆ. ಹೌದಾ? ಇವಾಗ ಹೊಸಬರು ಇಲ್ಲಿ ಬಂದರೆ ಭಂಡಾರಿಕರಿ ಆಶ್ರಮಕ್ಕೆ ಹೋಗಬೇಕು ಅಂದ್ರೆ ಎಲ್ಲಿ ಹೋಗಬೇಕು ಎಂದು ದುಡ್ಬೇಕು ಅವ್ರನ್ನ, ನಿಮ್ಮನ್ನು ದುಡ್ಬೇಕಾ, ನೀವೇ ಓಡಿ ಹೋಗ್ತಾ ಇರ್ತೀರ ಅಲ್ವಾ? ರಾಮನ ಪರಿಚಯ ನಿಮಗಾಗಿದೆ, ಅಲ್ಲಿರುವಂತಹ ಅನುಭವ ನಿಮಗಾಗಿದೆ, ನಿಮ್ಮ ಅನುಭವ ನಿಮಗಾಗಿದೆ, ಅಲ್ಲಿ ಅನುಭವ ನಿಮಗೆ ಬಂತ, ಆ ರಾಮಚಂದ್ರನ ಅನುಭವ ಎಲ್ಲರಿಗೂ ಹುರುಪು ಬಂದಿದೆ. ಆದರೆ ಅಷ್ಟರೊಳಗೆ ಈ ಫ್ಲಕ್ಚುಯೇಷನ್ಸ್ ಅಂತ ಹೇಳ್ತಾರಲ್ಲ, ಎನರ್ಜಿ ಫ್ಲಕ್ಚುಯೇಷನ್ಸ್, ಒಂದು ಸಲ ಹುರುಪು ಬಂತು ನಮಗೆ ಬರುತ್ತೆ, ಮಾರನೇ ದಿವಸ ಮಲ್ಕೊಂಡ್ಬಿಟ್ಟಿರ್ತೇವೆ. ಒಂದ್ ದಿವಸ ವರಮಹಾಲಕ್ಷ್ಮಿ ಪೂಜಾ, 4 ಗಂಟೆಗೆ ಊಟ, ಎಲ್ಲ ವಿಸ್ತಾರವಾಗಿ ಮಾಡಿದ್ದಾ ಇತ್ತು. ಮಾರನೇ ದಿನ ಪೂಜೆ ಇಲ್ಲ ಏನಿಲ್ಲ, 7 ಗಂಟೆ ಅಲ್ಲ 11 ಗಂಟೆಗೆ ಎದ್ದತ್ತು, ಯಾಕೆ ಸುಸ್ತು. ಹಾಗೆ ಎಲ್ಲರೂ ಕೇಳುತ್ತಾರೆ, ಹನುಮಂತ ಶಕ್ತಿಯೇನು ಬಂತು, ಹಾರಲಿಕ್ಕಿಲ್ಲ, ಸಮುದ್ರ ಇದು ಚಿಕ್ಕದಾದ ನಾವು ಅಂತ ಇದೆ ಹನುಮಂತ, ಚೆನ್ನಾಗಿದೆ, ಚಿಕ್ಕ ಚಿಕ್ಕ ಅನುಭವಗಳಾಗ್ತಾ ಇವೆ, ನಮ್ಮ ಮುಂದೆ ಇರೋದು ಭವ ಸಮುದ್ರ, ಸಂಸಾರ ಸಮುದ್ರ ಇದೆ, ದಾಟ್ಲಿಕ್ಕೆ ಸಾಧ್ಯ ಇಲ್ಲ. ಅವಾಗ ಹನುಮಂತ ಹೇಳ್ತಾ ಇದ್ದಾನೆ, ಹೆದರಬೇಡಿ, ನಿಮ್ಮ ವತಿಯಿಂದ ನಾನಿದ್ದೇನೆ, ದಾಟಿಸ್ತೇನೆ. ಸರಿ ಹನುಮಂತ ನೋಡಿ, ಎಲ್ಲರೂ ಶುರು ಮಾಡಿದ್ರು ಮಾತಾಡ್ಲಿಕ್ಕೆ, ನೋಡಪ್ಪ ಹಾರಬೇಕು. ಹನುಮಂತ ಸುಮ್ಮನೆ ಕೂತ, ಏನು ಮಾತಾಡ್ಲಿಲ್ಲ, ಸೈಲೆಂಟ್ ಆಗಿದ್ದ ಆತ. ನೀನೆಷ್ಟು ಹಾರ್ತೀಯ, ನೀನೆಷ್ಟು ಹಾರ್ತೀಯ ಎಲ್ಲ ಶುರು ಮಾಡಿದ್ರು. ಕೊನೆಗೆ ಅಂಗದ ಹೇಳಿದ, ನಾನು ಹೋಗ್ತೇನೆ, ಬರ್ತೇನೋ ಇಲ್ಲೋ ಗೊತ್ತಿಲ್ಲ, ಬರೋದು ಕಷ್ಟ ಹೋಗೋ ಸುಲಭ. ಅವಾಗ ಜಾಂಬವಂತ ಹೇಳ್ತಾನೆ, ನೀನು ಹೋಗ್ಲಿಕ್ಕಾದ್ರೂ ನಾವು ಬಿಡಲ್ಲ ನಿನ್ನ, ಯಾಕೆ ನೀನು ನಮ್ಮ ಯುವರಾಜ, ಯುವರಾಜನನ್ನು ಕಳಿಸಿ ನಾವಿರಬಾರದು, ನಾವು ಹೋಗಿ ನಂತರ ಬರಬೇಕಷ್ಟೇ, ಧರ್ಮ ಅಲ್ಲ ಮತ್ತಿನ್ಯಾರು. ಅವಾಗ ಜಾಂಬವಂತ ಹೇಳ್ತಾನೆ, ಇಷ್ಟರ ಮಧ್ಯೆ ಎಲ್ಲರೂ ಬಾಯಿ ಮಾಡುತ್ತಾ ಇದ್ರು, ಮಾತಾಡದೇ ಇರುವಂತಹ ವ್ಯಕ್ತಿ ಇವನೊಬ್ಬನೇ ಅಂತ ಹೇಳ್ತಾರೆ. ಮಾತು ಬಹಳ ಕಡಿಮೆ ಬಳಸಬೇಕಂತೆ, ಯಾಕೆ ಒಂದು ವೇಳೆ ನಾವು ಈ ಜೀವನದಲ್ಲಿ ಯಾವ ತಪ್ಪು ಮಾಡದೆ ಒಳ್ಳೆ ಮನೆಯಲ್ಲೇ ಪ್ರಶಾಂತವಾಗಿದ್ದು ಹೋದರೂ ಕೂಡ ತುಂಬಾ ಮಾತಾಡ್ತಾ ಇದ್ರೆ ಏನು ಲೌಕಿಕದ್ದೆ, ಏನೂ ಇಲ್ಲ, ತಪ್ಪೇನಿಲ್ಲ, ಟಿವಿ ಕುರಿತು ಅದು ಕುರಿತು ಇದ್ರ ಕುರಿತು ನಾನಾ ಮಾತು ಚಾಟರ್ ಬಾಕ್ಸ್ ತರ ಮಾತಾ ಇದ್ರೆ ಅದಕ್ಕೆ ಸಪರೇಟ್ ಸೆಕ್ಷನ್ ಇರುತ್ತಂತೆ. ಯಾರಿಗೆ ಮಾತು ದೇವರ ಸೊತ್ತು, ಬದುಕಿನಲ್ಲಿ ಮಾತನ್ನ ದೇವರಿಗಾಗಿ ಮೀಸಲಿಡಬೇಕು, ಅದು ಬಿಟ್ಟು ನಮಗೆ ದುರುಪಯೋಗ ಮಾಡಿಕೊಂಡ್ರೆ ಅದಕ್ಕೆ ಸಪರೇಟ್ ಸೆಕ್ಷನ್ ಕೊಡಿಸಿರ್ತಾರಂತೆ. ಏನಾಗುತ್ತೆ ಆ ಸೆಕ್ಷನ್ ನಲ್ಲಿ ತೊಂದರೆ ಪಟ್ಟ ಮೇಲೆ ಇಲ್ಲಿ ಹುಟ್ಟಿಸ್ತಾರಲ್ಲ, ಹುಟ್ಟಿದಾಗ ಬಾಗಿರಲ್ಲ, ನಾಲಿಗೆ ತೆಗೆದು ಬಿಡುತ್ತಾರೆ. ಯಾರಾದರೆ ನಾಲಿಗೆಯನ್ನು ದುರುಪಯೋಗ ಮಾಡಿಕೊಂಡಿರ್ತಾರೆ, ದೊಡ್ಡವರನ್ನು ಬೈಲಿಕ್ಕೆ, ಹಾಗೆ ಬೈಲಿಕ್ಕೆ, ಇನ್ನೊಬ್ಬರು ಅನ್ನಲಿಕ್ಕೆ, ನಾನಾ ಕಂಡ ಮಾತನ್ನು ಮಾತಾಡಲಿಕ್ಕೆ, ಅವರಿಗೆ ಮತ್ತು ನಾಲಿಗೆ ದೇವರು ಕೊಡಬೇಕಲ್ಲ, ಅಂಥ ಶಿಕ್ಷಾ ಸ್ವಾಮಿ ಕೊಡ್ತಾರೆ ಅಲ್ಲಿ. ಅದಕ್ಕೆ ಹನುಮಂತ ಮಾತಾಡುತ್ತಾರೆ, ಇದಕ್ಕೆ ವಿಜಯ ಹೇಳ್ತಾರೆ, ದೊಡ್ಡವರು ಸಿಗರು, ಸಿಕ್ಕರು ಮಾತಾಡರು, ಮಾತಾಡಿದ್ರು ಸ್ವಲ್ಪದಲ್ಲೇ ಎಲ್ಲ ಮುಗಿಸ್ತಾರಂತೆ. ಆ ರೀತಿಯಲ್ಲಿ ಹನುಮಂತ ಕೂತಿದ್ದ, ಜಾಂಬವಂತ ಎಲ್ಲರೂ ಬರ್ತಾ ಇದ್ದಾರೆ, ಹನುಮಂತ ನೀನೊಬ್ಬನೇ ಸಮರ್ಥ, ಹೋಗ್ಲಿಕ್ಕೂ ಸಮರ್ಥ, ತಿರುಗಿ ಬರಲಿಕ್ಕೂ ಸಮರ್ಥ, ನೀನೊಬ್ಬನೇ. ನಾವೆಲ್ಲ ಹೋಗಲಿಕ್ಕೆ, ಒಬ್ಬರು ಮಾತ್ರ ಹೋಗ್ಲಿಕ್ಕೆ ಸಮರ್ಥರು, ಇನ್ಯಾರೂ ಇಲ್ಲ. ಅದರಿಂದ ನೀನೇ ನಮ್ಮ ಕಷ್ಟವನ್ನ ಪರಿಹಾರ ಮಾಡಬೇಕು ಅಂದಾಗ ಹನುಮಂತ ಎಲ್ಲರಿಗೂ ಆಶ್ವಾಸನೆ ಕೊಟ್ಟು, ಸರಿ ನಾನು ಹೊರಡುತ್ತೇನೆ ಅಲ್ಲ, ಮೊದಲೇ ಹೇಳಬಹುದಾಗಿತ್ತಲ್ಲ. ಹೇಳ್ತಾರೆ ನಾವು ನಮ್ಮಲ್ಲಿರುವಂತಹ ಸಾಮರ್ಥ್ಯ ನಾವಾಗಿ ತೋರಬಾರದಂತೆ ಇನ್ನೊಬ್ಬರಿಗೆ, ಅವರಾಗಿ ಅವಸರ ಬಂದಾಗ ಅವರಾಗಿ ಕೇಳಿದರೆ ಕೊಡಬೇಕು. ಇದು ಯಾರು ಹೇಳಿದ್ರು ಅಂದ್ರೆ ಅವರ ಅಪ್ಪ ಸ್ವಾಮಿ ಕೃಷ್ಣ, ಆತನೇ ಹೇಳಿದ್ದು. ಕೃಷ್ಣನು ನೋಡಿ, ಎಲ್ಲ ಸುತ್ತು ಬೆಂಕಿ ಬಂದಿತ್ತು, ಆಕಳುಗಳು 1-2 10 ಲಕ್ಷ ಆಕಳು, ಗೋಪಾಲಕರು, ಏನು ಸುತ್ತುವರೆದೇ ಬೆಂಕಿ, ಎಲ್ಲರ ಬೆಂಕಿ ಬಿಸಿಗೆ ಮೈ ಸೀಳಿ ಹೋಗ್ತಾ ಇದೆ, ರಕ್ತ ಬರ್ತಾ ಇದೆ, ಎಲ್ಲರೂ ಚೆಲ್ಲಾಪಿಲ್ಲಿ ಆಗ್ತಾರೆ, ಯಾವ ದಿಕ್ಕಿಲಿ ಓಡ್ಲಿಕ್ಕೂ ಇಲ್ಲ, ಎಲ್ಲಾ ಕಡೆ ಬೆಂಕಿ ಬರ್ತಾ ಸುತ್ತುವರೆದು ಬರ್ತಾ ಇದೆ, ಎಲ್ಲರೂ ನೋಡ್ತಾರೆ ಹೇಗೆ ಹೇಗೆ ಹೇಗೆ. ಮಧ್ಯೆ ಕೂತಿದ್ದಾನೆ ಕೃಷ್ಣ, ಮಾತಾಡತಾ ಇಲ್ಲ, ಸೈಲೆಂಟ್ ಆಗಿ ಕೂತಿದ್ದಾನೆ. ನಾನು ಇದ್ದೇನಿದ್ದೆ ಬರಬಹುದಾ? ಬಂದಿಲ್ಲ. ಆಮೇಲೆ ಅಂದ್ರು, ಅವರವರಿಗೆ ಚಿಂತನೆ ಬಂತು, ಇವನೊಬ್ಬ ಇದ್ದಾನೆ, ನಮ್ಮಧ್ಯೆ ಇದ್ದಾನೆ, ನಮ್ಮಂತೆ ಅಲ್ಲ ಇವ, ಇವ ಬೇರೆನೇ ಇದ್ದಾನೆ. ಹುಡುಗಿದ್ದಾಗ್ಲಿಂದ ಎಲ್ಲಾ ವಿಚಿತ್ರವಾದ ಚರ್ಯೆಗಳು ತೋರ್ತಾ ಇದ್ದಾನೆ, ಇವನ ಕಾಲು ಹಿಡಿದರೆ ಪಾರಾಗಬಹುದು ಅಂತ ಅವರಿಗೆ ಬುದ್ಧಿ ಬಂತು ನೋಡಿ. ಅವಾಗ ಬಂದರು, ಕೃಷ್ಣ ನೋಡ್ತಾ ಇದೆಯಲ್ಲ, ಪಾರ್ ಮಾಡು. ಹೌದಾ? ಮಾಡಿದ್ದೆ. ತಾನಾಗಿ ಬರಲಿಲ್ಲ. ಹಾಗೆ ನಾವು ಕೂಡ, ನಮ್ಮಲ್ಲಿ ಬಿಂಬಮೂರ್ತಿ ಇದ್ದಾನೆ, ನಮಗೆ ಕಷ್ಟ ಬಂದಾಗೆಲ್ಲ ಅವನಿಲ್ಲೇನು? ಕೊಟ್ಟದ್ದೇ ಅವನು, ಕಷ್ಟಗಳು ಕೊಟ್ಟಿದ್ದೇ ಅವನು, ಅವನ ಎಚ್ಚರ ಕೊಡತಾ ಇಲ್ಲ, ಅವನ ಕಾಲ ಹಿಡಿದರೆ ಬರ್ತಾನೆ. ಅಲ್ಲಿ ಕೃಷ್ಣನ ಕೇಳಿದ ಕೂಡಲೇ ಎದ್ದ, ಬಾಯಿ ತೆಗೆದ, ಇಡೀ ಅಗ್ನಿ ಕೊಡದು ಬಿಟ್ಟ, ಅಗ್ನಿಯನ್ನೇ ಕೊಡದ. ಎಲ್ಲರಿಗೂ ಆಶ್ಚರ್ಯ. ಹಾಗೆ ನಮ್ಮೊಳಗಿರುವ ಸ್ವಾಮಿ ಸುಮ್ಮನೆ ಕೂಡಲ್ಲ, ನಮಗೆ ಬುದ್ಧಿ ಕೊಟ್ಟು ತನ್ನ ಹತ್ತಿರ ಬರುವಂತೆ ಮಾಡಿ ತನ್ನ ಮಹಿಮೆಯನ್ನು ತೋರುತ್ತಾನೆ. ಹಾಗೆ ಹನುಮಂತನು ತೋರುತ್ತಾ ಇದ್ದಾನೆ, ಶರೀರವನ್ನ ಬೆಳೆಸ್ತಾ ಇದ್ದಾನೆ. ಅವರು ಕಾಮರೂಪರು, ಅಂದರೆ ಶರೀರ ಎಂಥದ್ದು ಧಾರಣೆ ಮಾಡಬಹುದು, ಎಷ್ಟು ದೊಡ್ಡದು ಧಾರಣೆ ಮಾಡುತ್ತಾರೆ, ಚಿಕ್ಕದು ಮಾಡುತ್ತಾರೆ. ಅಂತ ಹನುಮಂತ ಶರೀರವನ್ನ ಬೆಳೆಸ್ತಾ ಇದ್ದಾನೆ, ಬೆಳೆಸ್ತಾ ಇದ್ದಾನೆ. ಪಕ್ಕದಲ್ಲೇ ಮಹೇಂದ್ರಗಿರಿ, ದೊಡ್ಡ ಪರ್ವತ, ಆ ಪರ್ವತ ಹನುಮಂತನ ಮುಂದೆ ಚಿಕ್ಕದಾಯಿತು. ಅಷ್ಟು ದೊಡ್ಡ ಶರೀರವನ್ನ ಬೆಳೆಸ್ತಾ ಇದ್ದಾನೆ. ಮಹೇಂದ್ರಗಿರಿಯನ್ನ ಹತ್ತಿ ಆ ಮಹೇಂದ್ರಗಿರಿಯ ಮೇಲೆ ನಿಂತು ಹಾರಲಿಕ್ಕೆ ರಾಮಚಂದ್ರನನ್ನ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ ಹನುಮಂತ. ರಾಮಾಯ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ. ರಾಮನ ಒಂದು ವಿಶೇಷವಾದ ಗುಣಚಿಂತನೆ ಮಾಡ್ತಾ ಇದ್ದಾನೆ. ನಮ್ಮಲ್ಲಿ ಸಾಧನೆ ಅಂದ್ರೆ ಏನು ಅಂದ್ರೆ ಹೇಳಿ, ಸಾಧನೆ ಅಂದ್ರೆ ಏನು? ಬೆಳಿಗ್ಗೆ ಹೇಳೋದು, ಸ್ನಾನ ಮಾಡೋದು, ಗುರುಮಂತ್ರ ಮಾಡೋದು, ಸುಳಾದಿ ಪಾರಾಯಣ ಮಾಡೋದು, ಹೌದಾ? ಬಂತಲ್ಲ. ಆದ್ರೆ ಚೂರು ಫೈನ್ ಟ್ಯೂನಿಂಗ್ ಆಗ್ಬೇಕಲ್ಲಿ. ಅವನ ಸ್ಮರಣೆ ಸದಾ ಬರಬೇಕಲ್ಲ, ಆ ಸ್ಮರಣೆಯಲ್ಲಿ ಗುಣಚಿಂತನೆ ಬರಬೇಕು. ಗುಣಚಿಂತನೆ ಇಲ್ಲದಿದ್ರೆ ಟೇಸ್ಟ್ ಇರಲ್ಲ. ಯಾಕೆ? ನಮಗೇನು ಫಲ ಬರಬೇಕು ಅಂತ ಗುಣ ದೇವರಲ್ಲಿ ಚಿಂತನೆ ಮಾಡುತ್ತಾ ಬಂದ್ರೆ ಎಲ್ಲಾ ಫಲಗಳು ನಮಗೆ ಬರುತ್ತೆ. ಹಾಗಾದರೆ ದೇವರ ಗುಣಚಿಂತನೆ ಸತತ ಮಾಡುವುದೇ ನಮ್ಮ ಜೀವನದ ಕೆಲಸ. ಅದಕ್ಕೆ ಗೋಪಾಲಸ್ವರ ಹೇಳ್ತಾರಲ್ವ, ನಿನ್ನ ಗುಣಚಿಂತನೆಯಲ್ಲಿಡು ಗೋಪಾಲ ವಿಠಲ, ಇಷ್ಟೇ ಸಾಕು, ಇನ್ನೇನು ಬೇಡ, ಹೆಚ್ಚಿಗೆ ಬೇಡ ಅಂತ ಹೇಳ್ತಾರೆ. ಆ ರೀತಿಯಲ್ಲಿ ಹನುಮಂತ ರಾಮಚಂದ್ರನ ಗುಣಗಳನ್ನ ಚಿಂತನೆ ಮಾಡುತ್ತಾನೆ. ರಾಮಾಯ ರಾಮಾಯ ಅಂದ ಕೂಡಲೇ ಅರ್ಥ ಹೇಳುತ್ತಾರೆ, ತಾನು ಸಂತೋಷವಾಗಿರುವುದಲ್ಲದೆ ಎಲ್ಲರಿಗೂ ಸಂತೋಷ ಕೊಡುತ್ತಾನೆ. ರಮಯತೀತಿ ರಾಮ, ರಮತೀತಿ ರಾಮ, ತಾನು ಸಂತೋಷವಾಗಿರುತ್ತಾನೆ, ಎಲ್ಲರಿಗೂ ಸಂತೋಷ ಕೊಡುತ್ತಾನೆ. ನಾನು ಕಾರ್ಯ ಮಾಡಲಿಕ್ಕೆ ಹೊರಟಿದ್ದೇನೆ, ಬಿಂಬ ಎಂಥವ, ಸಂತೋಷವಾಗಿರುವವ, ಸಂತೋಷ ಕೊಡುವವ, ಅದಕ್ಕೆ ಈ ಕಾರ್ಯದಲ್ಲಿ ನಿನ್ನ ನೆನಪಿನ ಸಂತೋಷ ನನಗಿರಲಿ ಹರಿಯೇ, ಈ ಕಾರ್ಯದಿಂದ ಎಲ್ಲರಿಗೂ ಸಂತೋಷ ಬರಲಿ ಹರಿಯೇ ಅಂತ ರಾಮ ಅಂದ್ರು. ನೋಡಿ, ಒಂದು ಶಬ್ದ ನಮ್ಮ ಬಾಯಿ ರಾಮ ರಾಮ ಅಂತ ಬರ್ತಾ ಇದ್ರೆ ನಮ್ಮ ಇಡೀ ಜೀವನ ಹೇಗಾಗುತ್ತೆ? ನಮ್ಮ ಜೀವನ ಸುಖಭರಿತ ಆಗುತ್ತೆ, ನಮ್ಮಿಂದ ಮಿಕ್ಕವರ ಜೀವನ ಸುಖಭರಿತ ಆಗುತ್ತೆ. ಒಂದು ಶಬ್ದ ಅಂತ ಆಗ್ತದೆ ರಾಮಾಯ. ಆ ರಾಮ ಶಬ್ದದ ಅರ್ಥವೇ ಇಡೀ ಶ್ಲೋಕದಲ್ಲಿ ಹೇಳ್ತಾ ಬರ್ತಾರೆ. ಶಾಶ್ವತ ಸುವಿಸ್ತೃತ ಷಡ್ಗುಣಾಯ, ಆರು ರೀತಿಯಾದ ಐಶ್ವರ್ಯಗಳು ಕೂತಿವೆ. ಎಂಥದ್ದು ಅಂದ್ರೆ ಸುವಿಸ್ತೃತ, ಎಲ್ಲರಿಗೂ ಚೂರು 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 ಇರುತ್ತೆ, ಆತನ ಹತ್ರ ವಿಸ್ತಾರವಾಗಿದೆ ಸಂಪತ್ತು ಆತನದ್ದು. ಎಂಥದ್ದು ಶಾಶ್ವತವಾದ ಸಂಪತ್ತು, ಮಿಕ್ಕವರದ್ದು ನಮ್ ಇವತ್ತಿರುತ್ತೆ, ಇದೆ ಅಂತ ಅಂದುಕೊಳ್ಳೋದ್ರೊಳಗೆ ಹೋಗ್ಬಿಡುತ್ತೆ, ಅದರಿಂದ ಏನು ಹೇಳಲಿಕ್ಕಾಗಲ್ಲ. ಅಂಥ ಶಾಶ್ವತ ಸುವಿಸ್ತೃತ ಷಡ್ಗುಣಾಯ ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ. ಆ ರಾಮಚಂದ್ರ ಎಂಥವ ಅಂದ್ರೆ ಬಲ ವೀರ್ಯ ಇದಕ್ಕೆಲ್ಲ ಸಮುದ್ರದಂತೆ ಇದ್ದಾನೆ. ಅಂಥ ರಾಮಚಂದ್ರನ ಸ್ತೋತ್ರ ಮಾಡುತ್ತಾ ಇದ್ದಾರೆ. ಹೇ ರಾಮಚಂದ್ರ, ಲಂಘನೆ ಮಾಡಲಿಕ್ಕೆ ಹೊರಡತಾ ಇದ್ದೇನೆ, ಬಲಪ್ರದನಾಗು. ಇಲ್ಲೆಲ್ಲ ಕಡೆ ಕೂಡ ನಾವು ನೋಡಬೇಕಾಗಿದ್ದೇನು ಅಂದರೆ, ನಮಗೇನು ಬೇಕೋ ಅಂಥ ದೇವರ ಸ್ತೋತ್ರ ಮಾಡಿದ್ರೆ ಆ ಕಾರ್ಯ ಆಗುತ್ತೆ. ಕಾರ್ಯ ಆಗಲಿಕ್ಕೆ ಮೊದಲು ದೇವರ ನಮಸ್ಕಾರ ಮಾಡಲಿಕ್ಕೆ ನಮಗೆ ಸಂಪ್ರದಾಯ ಬಂದಿದೆ. ಆದರೆ ನಮಗೆ ಯಾವ ಕಾರ್ಯ ಆಗಬೇಕೋ ಆ ಕಾರ್ಯಕ್ಕೆ ತಕ್ಕಂಥ ದೇವರ ಗುಣಚಿಂತನೆ ಮಾಡಬೇಕು ಅನ್ನೋ ಅಭ್ಯಾಸ ಆಗಿಲ್ಲ, ಗುಣಚಿಂತನ ಅಭ್ಯಾಸ ಆಗಲಿಲ್ಲ. ಅದನ್ನು ಹೇಳಿಕೊಡ್ತಾ ಇದ್ದಾರೆ. ಸರ್ವೇಶ್ವರಾಯ ಬಲವೀರ್ಯ ಮಹಾರ್ಣವಾಯ ನತ್ವಾ ಲಿಲಂಘಯಿಷು ಅರ್ಣವಂ ಉತ್ಪಪಾತ. ಆ ರಾಮಚಂದ್ರನಿಗೆ ನಮಸ್ಕಾರ ಮಾಡಿ ಇನ್ನು ಹಾರಬೇಕು ಅಂತ ಅಂದುಕೊಂಡು ಹಾರತಾ ಇದ್ದಾನೆ. ನಿಷ್ಪಿಡ್ಡತಂ ಗಿರಿವರಂ ಪವನಸ್ಯ ಸೂನು. ಆ ಪರ್ವತವನ್ನ ಹಾರಬೇಕಾದ್ರೆ ಕಾಲಿಲಿ ಒತ್ತಿ ಹಾರಬೇಕು. ಆ ಪರ್ವತವನ್ನ ಒತ್ತಿ ಹಾರಿದಾಗ ಏನಾಯಿತಪ್ಪ ಅಂತ ಹೇಳ್ತಾರೆ. ಅಂಥ ದೊಡ್ಡ ಶರೀರ ಹನುಮಂತ ಹಾರಿದ ಕೂಡಲೇ ಆತನ ಪಾದದ ವೇಗದಿಂದ ಅಂದ್ರೆ ಒತ್ತಿದ ವೇಗದಿಂದ ಪರ್ವತ ಒಳಕ್ಕೆ ಹೋಯಿತು, ಪರ್ವತ ಒಳಕ್ಕೆ ಹೋಯಿತು. ಇನ್ನ ಹನುಮಂತ ಹಾರಿದನಲ್ಲ, ಆ ವೇಗಕ್ಕೆ ಆ ಗಾಳಿ, ಗಾಳಿ ವೇಗ ಅಂದ್ರೆ ಈಗ ನೋಡಿ ನಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಾದ್ರೆ ಈ ಚಿಕ್ಕ ಮಕ್ಕಳಿರ್ತಾರೆ, ಮಕ್ಕಳು ಆಟ ಆಡುವಾಗ ಈ ಥಾಲಿ ಗ್ಲಾಸ್ ಇರುತ್ತಲ್ಲ ಅದು ಮುಖದ ಹತ್ತಿರ ಇಟ್ಟುಕೊಂಡು ಅದರ ಒಳಗಿರುವ ಗಾಳಿಯನ್ನ ಒಳಗೆ ಸೆಳಿತಾರೆ. ಅಡಿದಿರ ನೀವು ಅಡಿಲ್ಲ ಅಂತಾರೆ, ಪರ್ನಲ್ಲಿ ಆಡ್ತಾರ, ಒಳಗಿನ ಏರ್ ಗಾಳಿಯನ್ನ ನೀವು ತೆಗೆದು ಬಿಟ್ರೆ ಏನಾಗುತ್ತೆ, ಹೌದಲ್ಲ, ಏನಾಗುತ್ತೆ, ಹತ್ತಿಕೊಳ್ಳುತ್ತೆ. ಹಾಗೆ ಎಲ್ಲಿ ಆದ್ರೆ ಗಾಳಿಯನ್ನು ಸೆಳೆದ್ರೆ ಆ ಪದಾರ್ಥ ತನಾಗಿ ಬರ್ತಾ ಬರುತ್ತಲ್ಲ, ಹಾಗೆ ಹನುಮಂತ ಹಾರಿದ ಕೂಡಲೇ ಗಾಳಿಯೆಲ್ಲ ವೇಗವಾಗಿ, ಹನುಮಂತ ಅವನೇ ಗಾಳಿ ಅಲ್ವಾ, ಹೋದ ಕೂಡಲೇ ಅದರಿಂದ ಹೇಗೆ ಥಾಲಿ ನಮ್ಮ ಮುಖಕ್ಕೆ ಹಾಗೆ ಹತ್ತಿಕೊಂಡಿರುತ್ತೋ ಎಲ್ಲ ಗಿಡ ಎಲ್ಲ ಹನುಮಂತನ ಹಿಂದೆ ಹೊರಟುವಂತೆ, ಗಿಡ ಅಂದ್ರೆ ಬುಡ ಸಮೇತ ಕಿತ್ತುಕೊಂಡು ಹೊರಡತಾ ಇವೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಪರ್ವತ ಒಳಕ್ಕೆ ಹೋಯಿತು. ನಾವು ಆತ ಹಾರಿದಾಗ ಅಲ್ಲಿಲ್ಲ, ಅದಕ್ಕೆ ನಾವು ಸೈಲೆಂಟ್ ಆಗಿತ್ತು. ಒಂದು ವೇಳೆ ನಾವು ಅಲ್ಲಿದ್ದಿದ್ರೆ ನೋಡಿದ್ರೆ ನಮಗೂ ನೆನಪಾಗ್ತಿತ್ತು. ನಾವು ಏನಂದ್ರೆ ಈ ಅಭ್ಯಾಸ ಇಲ್ಲ, ಏನು ಇಲ್ಲಿ ಹೇಳಿದ ವರ್ಣಿಗೆ ತಕ್ಕಂತೆ ಅಲ್ಲಿಗೆ ಮನಸ್ಸನ್ನು ಕಳಿಸಿಬಿಟ್ಟು ಇಮ್ಮರ್ಸ್ ಆಗುವುದು ನಮಗೆ ಅಭ್ಯಾಸ ಇಲ್ಲ, ಇಲ್ಲೇ ಇರ್ತೀವಿ. ಆದ್ದರಿಂದ ಟೇಸ್ಟ್ಲೆಸ್ ಆಗಿರುತ್ತೆ ಪುರಾಣ. ಒಂದು ಸಲ ಅಲ್ಲಿಗೆ ಹೋಗಿ ಅಷ್ಟು ದೊಡ್ಡ ಪರ್ವತ, ಪರ್ವತವನ್ನ ವೀರಿದ ಹನುಮಂತನ ರೂಪ, ಆತ ಕಾಲಿಲಿ ಒತ್ತತಾ ಇದ್ದರೆ ಪರ್ವತ ಒಳಗೆ ಹೋಗಿಬಿಡುತ್ತಾ ಇದೆ, ಹಾಗೆ ಆತ ಹಾರಿದಾಗ ಗಿಡಗಳೆಲ್ಲ ಆತನ ಹಿಂದೆ ಹೋಗ್ತಾ ಇವೆ ಅಂದ್ರೆ ಅಲ್ಲಿದ್ದವರ ಪರಿಸ್ಥಿತಿ ಹೇಗಿರಬೇಕು, ಅವರೂ ಕೊಚ್ಕೊಂಡು ಹೋಗ್ಬೇಕು, ಎಲ್ಲರೂ ದೂರ ಓಡತಾ ಇದ್ದಾರೆ ಹನುಮಂತ ಹಾರತಾ ಇದ್ರೆ, ಎಲ್ಲಿ ನಾವು ಹೊರಟು ಹೋಗ್ತೀವೋ ಅಂತ. ಚುಕ್ಷೋಭವಾರಿಧಿ ಅನುಪ್ರಯೌ ಚ ಶೀಘ್ರಂ ಯಾದೋ ಗಣೇಶ ಸಹ ತದೀಯ ಬಲಾಭಿಕೃಷ್ಟ. ಅದು ಹಾರತಾ ಇದ್ರೆ ಆ ಗಾಳಿ ವೇಗಕ್ಕೆ ಅಂದ್ರೆ ನೀವು ಸಕ್ಷನ್ ಅಂತ ಹೇಳ್ತೀರಾ, ಹೀರಿದಂತೆ ಮಾಡಿದ್ದಕ್ಕೆ ಸಮುದ್ರವೇ ಆತನ ಹಿಂದೆ ಹೋಗ್ತಾ ಇದೆ. ಅದರ ಒಳಗಿರತಕ್ಕಂತಹ ಏನು ಮೀನು ಮೊಸಳೆಗಳೆಲ್ಲವೂ ಕೂಡ ಆತನ ಹಿಂದೆ ಹೋಗಿಬಿಡುತ್ತಾ ಇವೆ. ಇನ್ನ ತದೀಯ ಬಲಾಭಿಕೃಷ್ಟ, ವಾಯುದೇವರ ಬಲಕ್ಕೆ ಎಲ್ಲವೂ ಆಕೃಷ್ಟವಾಗಿ ಹೋಗ್ತಾ ಇದೆ. ವೃಕ್ಷಾಶ್ಚ ಪರ್ವತ ಗತಾಹ ಪವನೇನ ಪೂರ್ವಂ ಕ್ಷಿಪ್ತೋರಣವೇ ಗಿರಿರುದಾಗಮದಸ್ಯ ಹೇತೋ. ಈ ವಿಶೇಷವಾಗಿರತಕ್ಕಂಥ ಹನುಮಂತ ಹಾರಿದ ಕೂಡಲೇ ಎಲ್ಲವೂ ಬರಲಿಕ್ಕೆ ಶುರು ಆಯಿತು ಅಂತ ಹೇಳಿದರಲ್ಲ, ಆ ಹನುಮಂತ ಹಾರುವ ಕಾಲಕ್ಕೆ ಆತನ ಸಹಾಯ ಮಾಡಬೇಕು ಅಂತ ಒಬ್ಬರಿಗೆ ಮನಸ್ಸು ಬಂತು. ಅಂದರೆ ಏನಾದರೂ ಕೆಲಸ ಒಬ್ಬರು ಶುರು ಮಾಡಿದರೆ ಅವರ ಮೇಲೆ ಒಳ್ಳೆ ಅಭಿಪ್ರಾಯ ಇದ್ದವರು ಅವರಿಗೆ ಚೂರು ಸಹಾಯ ಮಾಡಬೇಕು ಅಂತ ಬರುವುದು ಸಹಜ. ನೀವೇನೋ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ ಮನೆಯಲ್ಲಿ, ಮಾಮೂಲಾಗಿದ್ದವರು ಬನ್ರಿ ಎಂದು ಬಂದು ಹೋಗ್ತೀವಿ. ತುಂಬಾ ಗಳಸ್ಯ ಕಂಠಸ್ಯ ಅಂತಿದ್ದವರು ನೀವಿನ್ನ ಕರೀಲಿಕ್ಕೆ ಮೊದಲೇ ಮನೆಗೆ ಬಂದು ಅರೇಂಜ್ಮೆಂಟ್ ಅಲ್ಲಿ ಸ್ವಲ್ಪ ಕೈ ಹಾಕಿ ಅದು ಕೊಟ್ಟು ಇದು ಕೊಟ್ಟು ಆದ್ಮೇಲೆ ಎಲ್ಲರೂ ಹೋಗುವಾಗ ನೀವೇ ಕೊಡ್ತೀರಾ, ಏನೋ ಅರ್ಟ್ನಾಕುಮ ಕೊಡೋ ಕಾಲಕ್ಕೆ ನಿಮ್ ಕೈ ತಗೊಂಡು ಅವರು ಕೊಡ್ತಾ ಕೊನೆಗೆ ಹೋಗ್ತಾರೆ. ಹೋಗೋರೆಲ್ಲ ಹೋದ ಮೇಲೆ ಅವರು ಕೊನೆಗೆ ಹೋಗ್ತಾರೆ. ಹಾಗೆ ಅಂದ್ರೆ ಒಬ್ಬರ ಮೇಲೆ ಅಭಿಮಾನ ಇದ್ದರೆ ಅವರಿಗೆ ಸಹಾಯ ಮಾಡುವುದು ನಮ್ಮಲ್ಲಿ ರೂಢಿ. ಹಾಗೆ ಹನುಮಂತನ ಮೇಲೆ ಅಭಿಮಾನ ಇರುವಂತಹ ಒಬ್ಬ ವ್ಯಕ್ತಿ ಬರ್ತಾ ಇದ್ದಾರೆ. ಹನುಮಂತ ಹೋಗ್ತಾ ಇದ್ರೆ ಒಂದು ಪರ್ವತ ಮೇಲಕ್ಕೆದ್ದು ಬರ್ತಾ ಇದೆ. ಎಲ್ಲರೂ ಅಂದ್ಕೊಂಡ್ರು ಪರ್ವತ ಅಡ್ಡಿ ಮಾಡುತ್ತೇನು, ಅಲ್ಲಿ ಪರ್ವತ ಮೇಲ್ಕು ಬರುತ್ತ ಅಂದ್ರೆ ಆಗಿನ ಕಾಲ ಪರ್ವತಗಳಿಗೆ ಪಕ್ಷಗಳು ರೆಕ್ಕೆಗಳಿದ್ದು, ಆ ರೆಕ್ಕೆಗಳಿದ್ದ ಪರ್ವತಗಳೆಲ್ಲ ಪರ್ವತಕ್ಕೂ ಇದ್ದು, ಆ ಪರ್ವತಗಳೆಲ್ಲ ಆ ಪಕ್ಷಗಳಿಂದ ಒಮ್ಮೆಲೆ ಹಾರತಾ ಹೋ ಪರ್ವತ ಹಾರತಾ ಇತ್ತು, ಪರ್ವತವೇ ಹಾರತಾ ಇದ್ದು ಕೊನೆಗೆ ಎಲ್ಲಿ ಬೇಕೋ ಅಲ್ಲಿ ಕೂಡೋದು, ಕೂತ್ರ ಅಲ್ಲಿ ಇದ್ದವರೆಲ್ಲ ಕೃಷ್ಣ ಅರ್ಪಣ. ಇದು ನೋಡಿ ಇಂದ್ರದೇವರಿಗೆ ಬಹಳ ಇದಾಯಿತು, ಈ ಪಕ್ಷ ಇದ್ದದ್ದಕ್ಕೆಲ್ಲ ಹಾರತ್ತೀವು ಅಂಥೇಳಿ ವಜ್ರಾಯುಧದಿಂದ ಎಲ್ಲಾ ಗಿರಿಗಳ ಪಕ್ಷ ಸಾರ 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 ಕತ್ತರಿಸಿ ಹಾಕಿದರು. ಅವಾಗ ಹೇಳ್ತಾರೆ ಶ್ಯಾಲೋಹರಸ್ಯ ಗಿರಿಪಕ್ಷ ವಿನಾಶ ಕಾಲೇ ಕ್ಷಿಪ್ತೋರ್ಣವೇ ಸ ಮರುತೋರು ವರಿತಾತ್ಮ ಪಕ್ಷ ಹೈಮೋ ಗಿರಿ ಪವನಜಸ್ಯತು ವಿಶ್ವಮಾರ್ಥಂ ಉದ್ಭಿದ್ಯ ವಾರಿಧಿಮಬದ್ಧದನೇಕ ಸಾನು. ಮೈನಾಕ ಪರ್ವತ ಶಿವನ ಮೈದುನ, ಶಿವನ ಮೈದುನ ಮೈನಾಕ ಪರ್ವತ ಶಾಲೋಹರಸ್ಯ. ಇಂದ್ರದೇವರು ಕತ್ತರಿಸಿ ಹಾಕುವ ಕಾಲಕ್ಕೆ ಆ ಪರ್ವತಗಳ ರೆಕ್ಕೆಗಳನ್ನ ಈ ವಿಶೇಷವಾಗಿ ಮೈನಾಕ ಪರ್ವತದ ಪಕ್ಷಗಳನ್ನು ಕತ್ತರಿಸಲಿಕ್ಕೆ ಬಂದಾಗ ವಾಯುದೇವರು ರಕ್ಷಣೆ ಮಾಡುತ್ತಾ ಅದನ್ನ ಸಮುದ್ರದಲ್ಲೇ ಹಾಕಿಬಿಟ್ರಂತೆ. ಅಲ್ಲ, ಸಮುದ್ರದಲ್ಲಿ ಹಾಕಿದ್ರೆ ಅಲ್ಲಿ ಹೋಗಿ ಕತ್ತರಿಸ್ಲಿಕ್ಕಾಗಲ್ವಾ? ಯಾರಿಗೆ? ಇಂದ್ರದೇವರಿಗೆ. ಅಂದ್ರೆ ವಾಯುದೇವರು ಆ ಪರ್ವತದ ಮೇಲೆ ದೃಷ್ಟಿ ಇಟ್ಟಿದ್ದಾರೆ ಎಂದು ಗೊತ್ತಾದ ಕೂಡಲೇ ಇಂದ್ರದೇವರು ಹೊರಟು ಹೋಗ್ತಾರೆ. ಹಾಗಾದರೆ ನಮಗೆ ವಾಯುದೇವರ ದೃಷ್ಟಿ ನಮ್ಮವರು ಅಂತ ವಾಯುದೇವರು ನೋಡಿದರೆ ಸಾಕು, ನಮ್ಗೆ ಯಾವ ತೊಂದರೆ ಬರಲ್ಲ ಎಂಬುದು ಚೆನ್ನಾಗಿ ಹೇಳಿಕೊಡ್ತಾ ಇದ್ದಾರೆ. ಪಕ್ಷಗಳನ್ನ ಉಳಿಸಿಕೊಂಡಂತ ಆ ಮೈನಾಕ ಪರ್ವತ ಹೇಗಾದ್ರೂ ಸರಿ ನನ್ನ ರಕ್ಷಣೆ ಮಾಡಿದ ವಾಯುದೇವರಿಗೆ ನಾನೂ ಒಂದು ಚೂರು ಏನಾದರೂ ಸೇವಾ ಮಾಡಬೇಕು. ಯಾರಿಗೆ ಮಾಡಬೇಕು? ಯಾರಿಗೂ ಮಾಡಿದ್ರೆ ತೃಪ್ತಿ ಇರಲ್ಲ, ಯಾರು ಮಾಡಿದ್ದಾರೆ ಅವರಿಗೇ ಮಾಡಬೇಕು ಅಲ್ವಾ? ಸ್ವಾಮಿಗಳ ಹತ್ರ ಹೋಗ್ತೀವಿ, ತುಂಬಾ ಉಪಕಾರ ಮಾಡಿರ್ತಾರೆ, ಮಂತ್ರಾಕ್ಷರ ಕೊಟ್ಟು ನಮ್ಗೇನಾಗಿರುತ್ತೆ, ನಾವು ಸ್ವಾಮಿಗಳಿಗೆ ಏನೋ ಕೊಡಬೇಕು ಅಂತ. ಸ್ವಾಮಿಗಳ ನಂಗೆ ಯಾಕೆ, ನಮ್ ಶಿಷ್ಯರಿಗೆ ಕೊಡಿ ಅಂತ. ಶಿಷ್ಯರಿಗೆ ಕೊಡ್ತೀವಿ, ಆದರೆ ಸ್ವಾಮಿಗಳು ಬಳಸುವಂತ ಏನಾದರೂ ಒಂದು ಕೊಟ್ರೆ ನಮ್ ತೃಪ್ತಿ, ಅವ್ರು ಬಳಸಬೇಕು ಅವ್ರು ಮಾಡಬೇಕು ಅಂತ. ಹಾಗೆ ವಾಯುದೇವರಿಗೆ ಕೊಡಬೇಕು, ಅದ್ರ ವಾಯುದೇವರಿಗೆ ತಗೊಳ್ತಾ ಇದ್ದಾರೆ ಬರಲ್ಲ. ಅದಕ್ಕೆ ವಾಯುದೇವರ ಇನ್ನೊಂದು ರೂಪ ಹನುಮಂತ ಬರ್ತಾ ಇದ್ದಾನೆ. ಇವಾಗ ಏನು ಮಾಡ್ಲಿಕ್ಕೆ ಸಾಧ್ಯ ಅಂದರೆ ಹನುಮಂತನಿಗೇನು ಕೊಡ್ಲಿಕ್ಕಾಗುತ್ತೆ? ಏನೂ ಬೇಡ, ಎಲ್ಲ ಆತನ ಹತ್ರ ಇದೆ, ಹನುಮಂತನಿಗೆ ಏನೂ ಬೇಡ. ಸರಿ, ಸ್ವಲ್ಪ ಹೊತ್ತು ಹೋಗುವ ಕಾಲಕ್ಕೆ ನನ್ನ ಶಿಖರದಲ್ಲಿ ವಿಶ್ರಾಂತಿ ನಾನು ಕೊಡೋಣ, ಕೊಟ್ರೆ ಅದು ದೊಡ್ಡ ಸೇವಾ ಆಗುತ್ತೆ ಅಂತ ಆ ಮೈನಾಯಕ ಪರ್ವತ ಏನು ಶಿಖರಗಳಿಂದ ಕೂಡಿಕೊಂಡು ಸರಸರಸರಣೆ ಮೇಲಕ್ಕೆ ಬರ್ತಾ ಇದೆ. ಉದ್ಭಿದ್ಯ ವಾರಿಧಿಂ ಅವರ್ಧದ ಅನೇಕ ಸಾನು, ಆ ನೀರಿನ ಒಳಗಿರತಕ್ಕಂತಹ ಪರ್ವತ ಸರಸರಣೆ ಮೇಲಕ್ಕೆ ಬರ್ತಾ ಇದೆ. ಅವಾಗೆ ಹನುಮಂತ ನೋಡಿದ, ಈಗ ನಿಮ್ಮ ಮುಂದೆ ಒಂದು ಲೋಟದಲ್ಲಿ ನೀರಿಟ್ಟೆ ಖಾಲಿಯಲ್ಲಿ ದಾಟಿ ಅಂತ ಹೇಳಿದೆ. ನೀವೇನು ಲೋಟದಲ್ಲಿ ನೀರಿಟ್ಟು ದಾಟ್ಲಿಕ್ಕಾಗಲ್ವಾ? ದಾಟ್ಲಿಕ್ಕೆ ಹೋಗ್ತಾ ಇದ್ದೀರಾ? ಅಟ್ಲೋಗಿ ಯಾರು ಬಂದ್ರು ಸ್ವಲ್ಪ ರೆಸ್ಟ್ ತಗೊಳ್ಳಿ, ನೀವೇನಂತೀರಾ? ಇವ್ರಿಗೆ ಇಟ್ಟದ್ದೇ ಲೋಟದಲ್ಲಿ ನೀರು, ಅದನ್ನ ದಾಟ್ಲಿಕ್ಕೆ ನನಗೆ ಶ್ರಮವೇ ಇಲ್ಲ, ಅದರಲ್ಲಿ ಮತ್ತು ರೆಸ್ಟ್ ಯಾಕೆ ಅಂತ ನೀವು ಹೇಳಲ್ವಾ? ಇಡೀ ಸಮುದ್ರ ಹನುಮಂತನಿಗೆ ಲೋಟ ನೀರಿನಷ್ಟು, ಅದು ದಾಟುವಾಗ ರೆಸ್ಟ್ ತಗೋ ಅಂತ ಹೇಳ್ತೀಯಲ್ಲ ಯಾ ಬುದ್ಧಿಲ್ಲದೆ, ನಂಗೆ ಯಾಕೆ ಬೇಕಾಗಿಲ್ಲ. ನೈವಾತ್ರ ವಿಶ್ರಮಣ ಮೈಚ್ಛದ ವಿಶ್ರಮೋಸೌ, ಅವಿಶ್ರಮ ಅಂದ್ರೆ ಯಾವ ಶ್ರಮವೂ ಅವರಿಗಿಲ್ಲ, ಎಲ್ಲ ಸುಲಭವಾಗಿ ಮಾಡುವಂತಹ ತಾಕತ್ತವರಿಗಿದೆ. ಯಾಕೆ? ನಿಸ್ಸೀಮ ಪೌರುಷ ಬಲಸ್ಯ ಕುತಶ್ರಮೋಸ್ಯ, ಇವರಿಗೆ ಬಲ ಪೌರುಷ ಎಂಥದ್ದು ಅಂದ್ರೆ ಸೀಮೆ ಇಲ್ಲ, ಎಂಡ್ಲೆಸ್. ಸೀಮ್ಲೆಸ್ ಅಂತ ಹೇಳ್ತೀವಲ್ಲ ವೆಲ್ಡಿಂಗ್ ಮಾಡೋ ಕಾಲಕ್ಕೆ, ಸೀಮ್ಲೆಸ್ ವೆಲ್ಡಿಂಗ್ ಅಂತ ಹೇಳ್ತಾರೆ. ಅದರ ಇವರಿಗೆ ಎಂಡ್ಲೆಸ್, ಅವರ ಅದ್ಭುತವಾದ ಪರಾಕ್ರಮ ಶಕ್ತಿ ಅದ್ಭುತವಾದ್ದು, ಹನುಮಂತನಿಗೆ ಶ್ರಮವೇ ಇಲ್ಲ. ಸರಿ, ಆದರೆ ನಾವು ನೋಡ್ತಾ ಇರ್ತೀವಿ ಕೆಲವೊಂದ್ಸಲ ಮನೆಗೆ ಹೋಗಿರ್ತೀವಿ, ಊಟ ಆಗಿರುತ್ತೆ, ನಮ್ದು ಊಟ ಆಗಿರುತ್ತೆ, ಎಲ್ಲ ಆಗಿರುತ್ತೆ, ಒಳಗಿನ ತಾಂಬೂಲ ಕೂಡ ಹಾಕೊಂಡಿರ್ತೀವಿ, ಯಾರ ಮನೆಗೂ ಪಕ್ಕದಲ್ಲಿ ಕರೆದಿರ್ತಾರೆ, ಚೂರು ಬನ್ನಿ ನಮ್ಮನೆಗೂ ಅಂತ ಹೇಳ್ತಾರೆ. ಹೋಗಿರ್ತೀವಿ. ಹೋದ್ರೆ ಅವರು ಏನ್ ಮಾಡಿರ್ತಾರೆ, ನಮಗಾಗಿ ಎಲ್ಲ ಮಾಡಿಟ್ಟಿರ್ತಾರೆ, ಏನು ನಾನಾ ಫಲಾರವೋ ಅದು ಇದು ಎಲ್ಲ ಮಾಡಿಟ್ಟಿರ್ತಾರೆ. ಚೂರು ತಗೊಳ್ಳಿ, ಅಯ್ಯೋ ರಾಮ ಇವಾಗೆ ಊಟ, ನಮ್ಮ ಸಂಪ್ರದಾಯ 3 ಗಂಟೆಗೆ ಹಾಕೋದು, ಅದು ಬೆಳಿಗ್ಗೆ ಉಪವಾಸ, 3 ಗಂಟೆ ಊಟ, ಹೊಟ್ಟೆ ತುಂಬಾ ಆಗಿದೆ, ಇನ್ನು ಒಳಗೆ ಏನೂ ಹೋಗಲ್ಲ ಅಂತ ಹೇಳಿದ್ರು ಕೇಳಲ್ಲ. ಚುರಾದು ತಗೊಳ್ಳಿ, ಚುರಾದು ತಗೊಳ್ಳಿ ಅಂತ ಹೇಳಿದಾಗ ಚೂರು ಬಾಯಂಜಲು ಮಾಡಿ ಆಯ್ತಾ ಅಂತ ಹೇಳಿಬಿಟ್ರೆ ಸಾಕೊಂಡು ಓಡ್ತಾ ಇರ್ತಾರಲ್ಲ, ಅದೇ ತರ ಹನುಮಂತ ಇಲ್ಲಿ ಬರ್ತಾ ಇದ್ದಾನೆ. ಪಾಪ ನನಗಾಗಿ ಮೇಲಕ್ಕೆ ಬಂದು ಶ್ರಮಪಟ್ಟು ಬಂದಿದ್ದಾನೆ ಅಂತ ಹೇಳಿ ವಿಶ್ರಾಂತಿ ತಗೊಂಡಿಲ್ಲ. ಆಶ್ರಿಷ್ಯ ಪರ್ವತ ವರಂ, ಆ ಪರ್ವತ ವರನ್ನ ಅಪ್ಪಿಕೊಂಡು ಮುಂದಕ್ಕೆ ಹೋಗ್ತಾ ಇದ್ದಾರಂತೆ. ಅದಾದ್ರೆ ಯಾಕೆ ಮಾಡಬೇಕು ಅಂದ್ರೆ ಹೇಳ್ತಾರೆ, ದೊಡ್ಡವರ ಅಂಗಸ್ಪರ್ಶ ಅಂಬುದು ಅಪರೂಪವಾದದ್ದು. ತನಗಾಗಿ ಕಷ್ಟಪಟ್ಟು ಬಂದವರಿಗೆ ನೋಡಿ, ಹನುಮಂತ ಕಷ್ಟಪಟ್ಟು ಬಂದ, ಅದಕ್ಕೆ ರಾಮ ಕೊಟ್ಟದ್ದೇನು ಆಲಿಂಗನ. ಹನುಮಂತ ಬಯಸಿದ್ದು ಅದೇ, ರಾಮನ ಆಲಿಂಗನ ಬಿಟ್ಟರೆ ಇನ್ನೇನು ಬೇಕಾಗಿಲ್ಲ. ನಮಗದು ಗೊತ್ತೇ ಇಲ್ಲ, ನಮಗ ಸಬ್ಜೆಕ್ಟೇ ಗೊತ್ತಿಲ್ಲ. ಹೇಳಬೇಕಾದ್ರೆ ನಮ್ಮವರೇ ತಂದೆ ತಾಯಿಗಳೇ ಇರ್ತಾರೆ, ಮಗನೂ ಇರ್ತಾನೆ. ಸಾಮಾನ್ಯವಾಗಿ ಡಿಮ್ಯಾಂಡ್ ಪಾಲಿಸಿ ಇರುತ್ತೆ ಮಕ್ಕಳು ಅಂದ್ರೆ, ನಾವೆಲ್ಲ ಮಕ್ಕಳೆಲ್ಲ ಒಂದ್ಸಲ ಏನಿರುತ್ತೆ ಅಪ್ಪ ಅಮ್ಮ ಅಂದ್ರೆ ಹುಡುಗಿದ್ದಾಗ್ಲಿಂದ ಕೊಡು 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 ಅಂತಲೇ ಹೋಗ್ತಾ ಇರುತ್ತೆ. ಕೊಡ್ಲೇಬೇಕು ಎಂಬ ಡಿಮ್ಯಾಂಡ್ ಇರುತ್ತೆ. ಅಪ್ಪ ಅಮ್ಮ ನೋಡಿ ಆ ಪಕ್ಕ ಮನೆಯಲ್ಲಿ ಹೇಗೆ ಕೊಡ್ತಾರೆ, ನೀವು ಕೊಡಲ್ಲ ಅಂತ ಮತ್ತು ಒಗ್ಗರಣೆ ಇರುತ್ತೆ. ಅವ್ರು ನೋಡಿ ಸೈಕಲ್ ಕೊಡಿಸಿದ್ರು, ಕಾರ್ ಕೊಡಿಸಿದ್ರು, ನೀವೇನು ಕೊಡಿಸ್ತಾ ಇಲ್ಲ, ಈ ಒಗ್ಗರಣೆನೂ ಇರುತ್ತೆ, ಡಿಮ್ಯಾಂಡ್ ಪಾಲಿಸಿನೂ ಇರುತ್ತೆ, ಯಾವಾಗೂ ಇರುತ್ತೆ. ಬೈತಾ ಇಲ್ಲ, ನಾರ್ಮಲ್ ಸ್ಟ್ರಾಟಜಿ ಹೇಳ್ತಾ ಇದೆ. ಆದರೆ ಆಲೋಚನೆ ಬರಲ್ಲ, ಒಂದ್ ದಿವಸ ಬಂದ್ರೆ ಅಪ್ಪ ಅಮ್ಮ ಇಷ್ಟು ಕೊಡ್ತಾ ಇದ್ದಾರೆ, ನಾನೇನ್ ಕೊಟ್ಟೆ ಅವರಿಗೆ, ಬರಲ್ಲ ಬಂತ. ಅವಾಗ ಮನಸ್ಸು ಕರಗ್ಲಿಕ್ಕೆ ಶುರು ಆಗುತ್ತೆ, ಅಯ್ಯೋ ಇವ್ರಿಗೇನು ಕೊಡ್ಲಿಕ್ಕಾಗಿಲ್ಲ, ಅಂಥ ಕಾಲಕ್ಕೆ ಏನ್ ಕೊಡ್ಲಿಕ್ಕಾಗುತ್ತೆ, ಕೊಡ್ಲಿಕ್ಕೆ ಎಲ್ಲ ಅಪ್ಪ ಅಮ್ಮ ಕೊಟ್ಟದ್ದೇ ಇದೆ, ಪಾಕೆಟ್ ಮನಿ ಅವ್ರದ್ದೆ ಎಲ್ಲ ಅವ್ರದ್ದೆ, ಏನೂ ಇಲ್ಲ ಕೊಡ್ಲಿಕ್ಕೆ. ಅವಾಗ ಅವರ ಸರ್ವಿಸ್ ಸ್ವಲ್ಪ ಮಾಡೋಣ. ದಿನಾಗ್ಲೂ ಅಪ್ಪನ ಹತ್ರ ಬರುವಾಗ ಮಗ ಹತ್ರ ಬಂದು ಕೂಡಲೇ ಅಪ್ಪನಿಗೆ ವಾಸನೆ ಗೊತ್ತಾಗುತ್ತೆ, ಅಪ್ಪ ಅಂತ ಹತ್ರ ಬಂದು ಮಾಮೂಲಾಗಿ ಹಾಯ್ ಡ್ಯಾಡ್ ಅಂತ ಹೋಗ್ಬಿಡ್ತಾ ಇರ್ತಾರೆ. ನಾರ್ಮಲ್ ಯಾವತ್ತಾದ್ರೂ ಚೂರು ಹತ್ತರೆ ಅಪ್ಪ ಅಂತ ಬಂದ್ರೆ ಏನಪ್ಪ ಅಂತ ಕೇಳ್ತಾರೆ. ಅಪ್ಪ ಅಂದ್ರೆ ಏನೋ ಅಲ್ಲಿ ಇದ್ದೆ, ಏನ್ ಬೇಕಪ್ಪ ಇಷ್ಟು ಹತ್ರ ಬರ್ತಾ ಇದೀಯಾ, ಇದು ನಾರ್ಮಲ್ ಪ್ರಾಸೆಸ್ ಇರುತ್ತೆ. ಯಾವತ್ತಾದ್ರೆ ಮಗನಿಗೆ ಚೂರು ಮನಸ್ಸು ಕರಗತ್ತೋ ಅಂತ ಕಾಲಕ್ಕೆ ಅಪ್ಪನ ಹತ್ರ ಬಂದು ಕೊಳ್ಳೆ ಅಪ್ಪ ಕೇಳ್ತಾನೆ ಏನಪ್ಪ ಹತ್ರ ಬರ್ತಾ ಇದೀಯಾ ಏನ್ ಬೇಕು. ಹಾಗೆ ಮಗ ಏನೂ ಬೇಡ, ಇಷ್ಟು ಕಾಲ ಏನೋ ಬೇಕು ಅಂತ ಬರ್ತಾ ಇದ್ದೆ, ನನಗೆ ಏನೂ ಬೇಕಾಗಿಲ್ಲ, ನಿಮ್ಗೇನ್ ಕೊಡ್ಬೇಕು ನನಗೆ ಅರ್ಥ ಆಗ್ತಾ ಇಲ್ಲ, ಅದಕ್ಕೆ ಚೂರಿ ಮಾಡುತ್ತೇನೆ ಅಂದಾಗ ಏನೋ ಒರೆಸೋದು ಏನೋ ಮಾಡಿದ್ರೆ ಅವಾಗೆ ಅಪ್ಪನ ಮನಸ್ಸು ಕರಗಲ್ವೆ, ಮಗನಿಗೂ ಸಂತೋಷ ಇರುತ್ತೆ. ಆ ಕೆಲಸ ಮಾಡಿದ್ದಕ್ಕೆ ಈಗ ಅಪ್ಪ ಏನ್ ಕೊಡ್ತಾನೆ, ಮಗ ಏನು ಕೇಳ್ತಾ ಇಲ್ಲ, ಏನು ಕೇಳ್ತಾ ಇಲ್ಲ, ಇಷ್ಟು ದಿವಸ ಕೊಡದೇ ಇರೋದು ಅಪ್ಪ ಕೊಡ್ತಾನೆ, ಏನದು ಸಂತೋಷದಿಂದ ಹಿ ವಿಲ್ ಗಿವ್ ಎ ಪ್ಯಾಟ್. ಅದಕ್ಕೆ ಮಗನಿಗೆ ಖುಷಿಯಾಗುತ್ತಾ ಇಲ್ವಾ, ಪಕ್ಕದಲ್ಲಿ ಇರ್ತಾರೆ ಆ ಮಗನ ದಿನಾಗ ನೋಡಿದವರು ಇರ್ತಾರೆ, ಏನೋ ದಿನಾಗ ಹೋಗಿ ಏನೋ ಒಂದು ಮಾಡಿ ತಗೊಂಬರ್ತಾ ಇದೆಯಲ್ಲ, ಇವತ್ತೇನ್ ತಂದಿಯ ಸ್ನೇಹಿತ ಕೇಳಿದರೆ ಇವ ಹೇಳ್ತಾನೆ ನಿಂಗ ಅರ್ಥ ಆಗಲ್ಲ, ಯಾಕೆ ಅಪ್ಪ ಆ ಅಭಿಮಾನದಿಂದ ಚೂರು ಮುಟ್ಟಿದಾಗ ಬರುವ ಖುಷಿ ಇಷ್ಟು ದಿವಸ ಕಾರು ಕೊಟ್ಟರು ಬಂದಿದ್ದಿಲ್ಲ. ಮನಸ್ಸಿನಲ್ಲಿ ಕರಗಿದಾಗ ಆ ಭಾವನೆ ಬರುತ್ತೆ. ಇದು ಹನುಮಂತನ ವಿಶೇಷ, ನಮಗಿಲ್ಲದ್ದು. ದೇವರಲ್ಲಿ ನಾವು ಯಾವಾಗಲೂ ಕೂಡ ಈ ಚಿಕ್ಕ ಮಕ್ಕಳಂತೇನೆ ಡಿಮ್ಯಾಂಡ್ ಪಾಲಿಸಿ ನಮ್ದು, ದೇವರನ್ನ ಕೇಳ್ತಾ ಇರ್ತೀವಿ ಕೊಡು 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 ಅಂತ. ದೇವರ ಪೂಜಾ ಮಾಡಿದ್ರೆ ಕೊಡಬೇಕು ಅಂತ ಇಷ್ಟಿಟ್ಕೊಂಡೆ ಕೇಳ್ತೀವಿ ಅಲ್ವಾ. ಶುರು ಮಾಡೋ ಕಾಲಕ್ಕೆ ತನ ಕನಕ ವಸ್ತು ವಾಹನಾದಿ ಎಲ್ಲ ಲಿಸ್ಟ್ ಇಟ್ಕೊಂಡೆ ಕೇಳ್ತೀವಿ. ಅವನನ್ನ ನೀನೇ ಬೇಕು ಅಂತ ಕೇಳ್ತೀವ, ನೀ ಚೂರು ನಕ್ರೆ ಸಾಕು ಅಂತ ಕೇಳ್ತೀವ, ಇಲ್ಲ ಆ ಟೇಸ್ಟೇ ಗೊತ್ತಿಲ್ಲ ನಮಗೆ. ಅದು ಗೊತ್ತಿದ್ದವರೇ ಹನುಮಂತ. ಅದಕ್ಕೆ ಆ ರಾಮನ ಆಲಿಂಗನ ಸಂತೋಷದಿಂದ ರಾಮ ಆಲಿಂಗನ ಕೊಟ್ಟರೆ ಆ ಆನಂದ ಪಟ್ಟವನೇ ಹನುಮಂತ. ಅಂಥ ಹನುಮಂತನ ಆಲಿಂಗನ ಬಯಸಿದವನೇ ಮೈನಾಕ. ಅದಕ್ಕೆ ಆ ಮೈನಾಕ ಪರ್ವತವನ್ನ ಆಶ್ರಿಷ್ಯ ಪರ್ವತ ವರಂ, ಅದಕ್ಕೆ ಪರ್ವತ ವರಂ ಅಂತ ಹೇಳಿದರು. ಅದು ಪರ್ವತಗಳಲ್ಲಿ ಶ್ರೇಷ್ಠ. ಯಾವ ರೀತಿಯಲ್ಲಿ ಹನುಮಂತನಿಗೆ ಆಶ್ರಯ ಕೊಡಲಿಕ್ಕೆ ಅಂತ ಬಂದದ್ದಕ್ಕೆ ಶ್ರೇಷ್ಠ ಆಯಿತು. ಹಾಗಾದರೆ ನಾವು ಕೂಡ ಶ್ರೇಷ್ಠರವಾಗ್ತೀವಿ ಅಂದರೆ ಹನುಮಂತನ ಶಾಸ್ತ್ರ, ಹನುಮಂತನ ತತ್ವ, ಹನುಮಂತಗೆ ನಾವು ಆಶ್ರಯ ಕೊಟ್ಟರೆ ನಾವು ಕೂಡ ಶ್ರೇಷ್ಠರಾಗ್ತೇವೆ. ನಂತರ ಮುಂದೆ ಹೋಗ್ತಾ ಇದ್ದಾರೆ. ಸದದರ್ಶ ಗಚ್ಚನ್ ದೇವೈಸ್ತು ನಾಗಜನನಿ ರಹಿತಾಂ ವರೇಣ. ಅಲ್ಲಿ ನಾಗಜನನಿ ಬರ್ತಾ ಇದ್ದಾಳೆ. ನಾಗರ ಜನನಿ ಯಾರು? ಕದ್ರು. ಅಲ್ವಾ ಸುರಸ, ಸುರಸ ನಾಗಜನನಿ ಸುರಸ. ಆ ವಿಶೇಷವಾಗಿ ನಾಗ ಮಾತೆಯನ್ನು ನೋಡುತ್ತಾ ಇದ್ದಾನೆ. ಆಕೆ ಯಾಕೆ ಬಂದದ್ದು ಹೇಳ್ತಾರೆ, ದೇವತೆಗಳೆಲ್ಲ ಕೂಡ ಜಿಜ್ಞಾಸುಭಿಹಿ ನಿಜಬಲಂ ತವಭಕ್ಷಮೇತು. ವಾಯುದೇವರ ತಾಕತ್ತನ್ನು ನೋಡಬೇಕು, ಇಂಟೆಲಿಜೆನ್ಸ್ ನೋಡಬೇಕು, ತಾಕತ್ತು. ಹಾಗೆ ಇನ್ನೊಬ್ಬರ ಕಡೆ ಗಮನ ಹೇಗಿದೆ, ನಾವು ಕೆಲಸದ ಭರ ಇರುತ್ತೆ, ಆ ಭರದಲ್ಲಿ ಹೋಗುವ ಇನ್ನೊಬ್ಬರು ನೋಡಲ್ಲ, ಅಡ್ಡೆ ಬಂದರೆ ಬೈತಾ ಇರ್ತೀವಿ, ಹೋಗ್ರಿ ಆಚೆ, ಅಯ್ಯೋ ನಮ್ಮ ಬಹಳ ವಿಶೇಷ ಇರುತ್ತೆ, ಮಡಿ ಮಾಡೋ ಕಾಲಕ್ಕೆ, ಪೂಜಾ ಮಾಡೋ ಕಾಲಕ್ಕೆ ಎಲ್ಲರ ಹೆದರಿ ಓಡಬೇಕಾಗ್ತಾ ಇರುತ್ತೆ ನಮ್ಮ ಮಡಿಗೆಲ್ಲ ಕೂಡ. ಹಾಗಲ್ಲ, ಹನುಮಂತ ಹೇಗ್ ಮಾಡ್ತಾನೆ ನೋಡೋಣ, ಹೌ ಈಸ್ ಅಟೆನ್ಷನ್ ಈಸ್ ನೋಡ್ಲಿಕ್ಕೆ ನೋಡ್ತಾರೆ. ಸರಿ, ಆ ನಾಗಜನನ್ನ ಕಡಿಸ್ತಾ ಇದ್ದಾರೆ, ಆಕೆಗೆ ವರ ಕೊಡ್ತಾ ಇದ್ದಾರೆ. ಯದ್ಯತ್ವಮಿಚ್ಛಸಿ ತದ ಭಕ್ಷಮೇತು, ನೀನು ಯಾವ್ದು ಯಾವ್ದು ಗುಣ ಬೇಕು ಅಂತ ಬಯಸ್ತೀಯೋ ಬಾಯಿ ತೆಗಿ, ಎಲ್ಲ ಬಂದು ಬೀಳುತ್ತೆ. ಅದಾಗೆ ಆಕೆ ಬರ್ತಾ ಇದ್ದಾಳೆ, ಬಂದು ಹನುಮಂತನನ್ನ ನೋಡಿ ಬಾಯಿ ತೆಗಿತಾ ಇದ್ದಾಳೆ. ಹನುಮಂತ ನನಗೆ ಭಕ್ಷ್ಯವಾಗಲಿ ಅಂತ ಬಾಯಿ ತೆಗಿತಾ ಇದ್ದಾಳೆ. ಅವಾಗೆ ನೋಡುತ್ತಾ ಇದ್ದಾರೆ ಹನುಮಂತ, ಒಳ್ಳೆ ಸಾತ್ವಿಕಳು ದೇವತೆಗಳು ಕಳಿಸಿದ್ದಾರೆ, ನನ್ನ ತಾಕತ್ತನ್ನ ಪರೀಕ್ಷೆ ಮಾಡಲಿಕ್ಕೆ ಕಳಿಸಿದ್ದಾರೆ, ಅದಕ್ಕೆ ನಾನೇನು ಮಾಡಬೇಕು, ಹೊಡೆಯೋಣ, ಹೊಡಿಲಿಕ್ಕಿಲ್ಲ, ಬೀಳಿಕ್ಕಿಲ್ಲ, ನಮ್ಮವರೆಲ್ಲ, ಅದಕ್ಕೆ ಏನು ಮಾಡಿದ್ರು, ಆಕೆ ಬಾಯಿ ಪೂರ್ಣ ತೆಗೆಯುವಷ್ಟು ಮಾಡಿದ್ರಂತೆ. ಇವರು ದೊಡ್ಡಾದ್ರು, ಚೂರು ದೊಡ್ಡದಾದ್ರು, ಆಕೆ ಹಿಡಿಬೇಕಾದ್ರೆ ಬಾಯಿ ತೆಗಿಬೇಕಲ್ಲ, ಇಂಚೂರು 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 ದೊಡ್ಡದಾದ ಕೂಡಲೇ ಚಿಕ್ಕ ರೂಪದಿಂದ ಒಳಕ್ಕೆ ಹೋಗಿ ಬಂದ್ಬಿಟ್ಟು, ಏನದು ಬಯಸಿದ್ದು ಬಾಯಿಗೆ ಬರಬೇಕು ತಾನೆ, ಬಾಯಿಗೆ ಬಂದೆ ಅಂತ ಬಂದು ಹೋಗ್ಬಿಡ್ತಾರೆ. ಹಾಗೆ ವಾಯುದೇವರು ನಮಗೂ ಕೂಡ, ನಾವು ನಮ್ಗೆ ವಾಯುದೇವರು ಸಿಗ್ಬೇಕು ಅಂದ್ರೆ ಸಿಕ್ಕಂತೆ ಮಾಡಿ ಹೋಗ್ಬಿಡ್ತಾ ಇರ್ತಾರೆ, ನಮಗೂ ಸಿಗುತ್ತಾರೆ ವಾಯುದೇವರು ತೋರಿಕೊಡ್ತಾ ಇದ್ದಾರೆ. ಆ ರೀತಿಯಲ್ಲಿ ಹೋಗಿ ಹೊರಬಂದು ದೇವಾನ್ ಆನಂದ ಎದು ಸ್ಫುಟಮೇಶ ರಕ್ಷನ್, ಎಲ್ಲರನ್ನು ಕೂಡ ತನ್ನವರನ್ನ ರಕ್ಷಣೆ ಮಾಡುತ್ತೇನೆ ಅಂತ ತೋರಿಕೊಟ್ಟು ದೇವತೆಗಳಿಗೆ ಆನಂದ ಕೊಡ್ತಾ ಇದ್ದಾರೆ. ತನ್ನ ತಾಕತ್ತನ್ನ ಚೆನ್ನಾಗಿ ಹನುಮಂತ ತೋರಿದ ಎಂಬಲ್ಲಿಗೆ ಶ್ರೀಕೃಷ್ಣ ಅರ್ಪಣಮಸ್ತು. ಪುನಃ ನಾಳೆ ಬೆಳಿಗ್ಗೆ 8ಕ್ಕೆಲ್ಲ ಸೇರಿಬಿಡೋಣ, ನೀವು ಬರ್ತಿರೋ ಇಲ್ಲೋ ಬೇಗ ಅಂತ ಚೂರು ನಾನು ತಡವಾಗಿ ಬಂದೆ. ನಾಳೆ 8ಕ್ಕೆಲ್ಲ ಸೇರಿಬಿಟ್ರೆ ಮತ್ತು ನಮ್ದು 2 ಪ್ರವಚನಗಳಿವೆ, ಓಡಬೇಕಾಗಿದೆ, ಅದ ಕಾರಣ ಚೂರು ಮುಂದಕ್ಕೆ ಹೋಗ್ಬೇಕು. ಶ್ರೀಕೃಷ್ಣ ಅರ್ಪಣಮಸ್ತು.